ನಮಸ್ಕಾರ. ಸಂಪದ ಪಾಡ್ಕಾಸ್ಟ್ ನ 9ನೇ ಸಂಚಿಕೆಯಿಂದ ನಿಮ್ಮೊಂದಿದೆ. ಈ ಬಾರಿ ನಮ್ಮೊಂದಿಗೆ ಇರುವವರು ವಿವೇಕ್ ಶಾಂತ್ ಪಾಲ್. ಇವರ ಪರಿಚಯ ಬಹುಶಃ ನೀಡಲೇಬೇಕಿಲ್ಲ. ಉತ್ತರ ಕನ್ನಡದ ಜನಜೀವನ, ಬದುಕು ಮತ್ತು ಅಲ್ಲಿನ ಪರಿಸರದ ಸಹಜ ವಿವರಗಳೊಂದಿಗೆ ಮೂಡಿ ಬರುವ ಇವರ ಕತೆ ಕಾದಂಬರಿಗಳು ವಿಶಿಷ್ಟವಾದ ಚಿಂತನ ಮಂಥನಗಳಿಂದ ಓದುಗರ ವಿಮರ್ಶಕರ ಗಮನ ಸೆಳೆದಿವೆ. ನಾಟಕ ರಚನೆಯಲ್ಲೂ ಕ್ರಿಯಾಶೀಲರಾಗಿರುವ ವಿವೇಕ್ ಪ್ರಸ್ತುತ ದೇಶಕಾಲ ಎಂಬ ತ್ರೈಮಾಸಿಕವೊಂದನ್ನು ಕಳೆದ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಸಂದರ್ಶನ ನಡೆಸಿಕೊಡುವವರು ನರೇಂದ್ರ ಪೈ.
ನಮಸ್ಕಾರ ವಿವೇಕ್ ಅವರೇ.
ನಮಸ್ಕಾರ.
ಇವತ್ತಿನ ನಮ್ಮ ಕನ್ನಡ ಸಾಹಿತ್ಯ ಪರಿಸರವನ್ನು ನೋಡುವಾಗ ಅದರಲ್ಲಿ ತುಂಬಾ ಸಣ್ಣತನ, ಗುಂಪುಗಾರಿಕೆ, ಒಂದು ರೀತಿಯಲ್ಲಿ ಅನಾರೋಗ್ಯಕರವಾದ ಸ್ಪರ್ಧೆ, ಜಾತೀಯತೆ, ಇದೆಲ್ಲ ಸಾಹಿತಿಗಳ ನಡುವೆ ಹೆಚ್ಚುತ್ತಾ ಇದೆ. ಮತ್ತೆ ಸಾಮಾನ್ಯ ಜನರಿಗಿಂತ ಸಾಹಿತಿಗಳಲ್ಲಿ ಇದು ಸ್ವಲ್ಪ ಹೆಚ್ಚಿದೆ ಅನ್ನೋ ಒಂದು ವಾತಾವರಣ ಕಾಣ್ತಾ ಇದೆ. ಮುಕ್ತವಾದ ಸಂವಾದ ಸಾಧ್ಯವಿಲ್ಲವೇನೋ ಅನ್ನುವಂಥ ಪರಿಸ್ಥಿತಿ ಕೂಡ ಇದೆ. ಇದನ್ನ ಗಮನದಲ್ಲಿಟ್ಟುಕೊಳ್ಳುವಾಗ ಒಬ್ಬ ಹೊಸ ಉದಯೋನ್ಮುಖ ಸಾಹಿತಿಗೆ ಸಾಹಿತ್ಯದ ಬಗ್ಗೆಯೇ ಒಂದು ರೀತಿಯಲ್ಲಿ ಭ್ರಮನಿರಸನ ಹುಟ್ಟಬಹುದಾದ ಸ್ಥಿತಿ ಇದೆ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ವಿವೇಕ್ ಅವರೇ?
ಅಂದ್ರೆ ಈ ಸಾಹಿತ್ಯ ಬೇರೆ ಕ್ಷೇತ್ರಗಳಿಗಿಂತ ಸಾಹಿತಿಗಳು ಅಥವಾ ಸಾಹಿತಿಗಳು ಬೇರೆ ಕ್ಷೇತ್ರದ ಜನರಿಗಿಂತ ಹೆಚ್ಚು ಉತ್ತಮ ಅಥವಾ ಕಡಿಮೆ ಅಂತ ತಿಳ್ಕೊಳ್ಳೋದ್ರ ಬಗ್ಗೆನೇ ನನಗೆ ಭಿನ್ನಾಭಿಪ್ರಾಯ ಇದೆ. ನಾನು ಹಾಗೇನು ತಿಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಯಾವುದೇ ಕ್ಷೇತ್ರದಲ್ಲಿದ್ರೂ ಸಾಹಿತ್ಯವು ಬೇರೆ ಎಲ್ಲಾ ಕಲೆಗಳ ಹಾಗೆ ಒಂದು ಕ್ಷೇತ್ರ. ಸೊ ಸಾಹಿತಿಗಳು ಉತ್ತಮವಾಗಿರಬೇಕು ಅಥವಾ ಅವರು ಎಲ್ಲರಿಗಿಂತ ಹೆಚ್ಚಿನವರಾಗಿರ್ಬೇಕು ಅಂತ ನಾನೇನು ಖಂಡಿತ ತಿಳ್ಕೊಳ್ಳೋದಿಲ್ಲ. ಆಮೇಲೆ ಎಲ್ಲಾ ಕ್ಷೇತ್ರಗಳಲ್ಲಿ ಇದ್ದಂಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಈ ತರ ಕೆಲವು ಸಮಸ್ಯೆಗಳು ಇದಾವೆ. ಆದರೆ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಸಾಹಿತ್ಯ ಅಥವಾ ಬೇರೆ ಕಲೆಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಇವತ್ತಿನ ವಾತಾವರಣದಲ್ಲಿ ಯಾವುದು ನಮ್ಮ ಮನಸ್ಸಿನ ನೆಮ್ಮದಿಗೆ ಯಾವುದು ಅಗತ್ಯ ಅಂತ ನಾವೇನು ತಿಳ್ಕೊಂಡಿದ್ವು ಇಷ್ಟು ವರ್ಷ, ಆ ಕಲ್ಪನೆಗಳು ಬದಲಾಗ್ತಾ ಇದ್ದಾವೆ. ಅಂದ್ರೆ ಉದಾಹರಣೆಗೆ ಈಗ ಹಿಂದೆ ಯಾರಾದರೂ ನೀವು ಹೇಗಿದ್ದೀರಾ ಅಂತ ಕೇಳಿದ್ರೆ ನಾವು ಆರೋಗ್ಯ ಚೆನ್ನಾಗಿದೆ, ಮನೆಯಲ್ಲೆಲ್ಲ ಚೆನ್ನಾಗಿದ್ದೀವಿ ಅಥವಾ ಈ ತರದ ಒಂದು ಮಾತು ಕೇಳಿದಾಗ ಆಗ್ತಾ ಇತ್ತು. ಈಗೆಲ್ಲ ನೀವು ಹೇಗಿದ್ದೀರಾ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ಗಳಿಸ್ತಾ ಇದ್ದೀರಿ, ಎಲ್ಲಿ ಮನೆ ಮಾಡಿದಿರಿ, ಆ ತರದ ಕೆಲವು ಉದ್ದೇಶಪೂರ್ವಕವಾಗಿ ಅಲ್ದಿದ್ರು ಅದ್ರ ಹಿಂದೆ ಕೆಲವು ಈ ತರದ ಧ್ವನಿ ಬರುವಂತಹ ಕೆಲವು ಪ್ರಶ್ನೆಗಳಿದಾವೆ. ಅಂದ್ರೆ ಒಟ್ಟು ವಾತಾವರಣದಲ್ಲಿ ಈಗ 2-3 ರೀತಿಯ ದೊಡ್ಡ ಬದಲಾವಣೆಗಳಿದೆ. ಒಂದು ಈ ಮಾರ್ಕೆಟ್ ಡ್ರಿವನ್ ಅಂತ ಹೇಳ್ತೀವಿ, ಮಾರುಕಟ್ಟೆಯಿಂದ ಪ್ರಣೀತವಾದ ಕೆಲವು ನಮ್ಮ ದಿನ ನಮ್ಮ ಕಣ್ಣಿಗೆ ಬೀಳ್ತಾ ಇರುವಂತಹ ಸಂಗತಿಗಳು. ನಾವು ಟಿವಿ ನೋಡಲಿ, ಪೇಪರ್ ನೋಡಲಿ, ಎಲ್ಲೇ ನೋಡಿದ್ರು ಈ ತರದ ಒಂದು ಭಾಷೆ ಇದೆ, ಒಂದು ಮಾರ್ಕೆಟಿನ ಒಂದು ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಇಂದ ನಮ್ಮ ಸೆನ್ಸಿಬಿಲಿಟಿನೇ ಬದಲಾಗ್ತಾ ಇದೆ. ಅಂದ್ರೆ ಯಾವುದನ್ನು ನಾವು ಅನುಭವಿಸಿ ನಮ್ಮ ಅನುಭವದಿಂದ ವಯಸ್ಸಿನಿಂದ ನಾವು ಪ್ರಬುದ್ಧವಾಗಬೇಕಿತ್ತು, ಅದು ನಿಮಗೆ ಯಾವುದೋ ಒಂದು ಉತ್ಪಾದನೆ ಅಥವಾ ಯಾವುದೋ ಒಂದು ಉತ್ಪನ್ನವನ್ನು ಉಪಯೋಗಿಸಿದ ಸಿಗತ್ತೆ ಅನ್ನುವಂತ ಒಂದು ಭ್ರಮೆ. ಉದಾಹರಣೆಗೆ ಅಧ್ಯಾತ್ಮ ಆದ್ರೂ ಒಂದು ವಾರದಲ್ಲಿ ನೀವು ಅದನ್ನ ಗಳಿಸ್ಕೋಬಹುದು ಅನ್ನುವಂಥದ್ದು. ಸೊ ಹಾಗಾದಾಗ ಏನಾಗುತ್ತೆ, ಅದ್ರ ಇಡೀ ಈ ಪ್ರಕ್ರಿಯೆಯಲ್ಲಿ ಇರುವಂತಹ ಒಂದು ಅನುಭವ ಮತ್ತೆ ಅದನ್ನು ಪಡೀಲಿಕ್ಕೆ ಬೇಕಾದ ರಿಗರ್ ಅಥವಾ ಕಷ್ಟ ಏನಿದೆ ಅದೇನು ಇಲ್ಲದೇನೆ ಸುಲಭವಾಗಿ ಇದು ಸಿಗತ್ತೆ ಅನ್ನುವಂಥ ಒಂದು ಭ್ರಮೆ ಇದೆ. ಅದು ಸಿಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆ ಥರದ ಒಂದು ಭ್ರಮೆಯನ್ನ ಮಾರುಕಟ್ಟೆಯ ಭಾಷೆ ಸೃಷ್ಟಿಸ್ತಾ ಇದೆ. ಅದು ನಮ್ಮ ಮೊದಲನೇ ಪ್ರಾಬ್ಲಮ್. ಹಾಗಾಗಿ ನಾವೆಲ್ಲ ಏನ್ ಮಾಡ್ತೀವಿ, ಅದಕ್ಕೆ ಬಹಳ ಬೇಗ ಬಲಿಯಾಗ್ಬಿಡ್ತೇವೆ. ಎರಡನೇದು ಈ ಉದ್ಯೋಗ ಅನ್ನೋದಿಲ್ಲ, ಅದರಲ್ಲಿ ತುಂಬಾ ಮೂಲಭೂತವಾದ ಬದಲಾವಣೆ ಆಗಿದೆ. ಉದ್ಯೋಗ ಅನ್ನೋದು ಅದರಲ್ಲಿ ನಿಮಗೆ ಉದ್ಯೋಗದಲ್ಲೂ ಒಂದು ತೃಪ್ತಿ, ಉದ್ಯೋಗದಲ್ಲೂ ಒಂದು ಖುಷಿ ಇದೆ ಅನ್ನೋದು ಅದು ತುಂಬಾ ಅದು ಹೋಗ್ತಾ ಇದೆ. ಅಂದ್ರೆ ಯಾರಿಗೂ ಅದರಲ್ಲಿ ತಮಗೆ ತಮ್ಮ ಸ್ವಂತ ಖುಷಿಗೆ ತಮ್ಮ ಸ್ವಂತ ವ್ಯಕ್ತಿತ್ವವನ್ನು ಒಳಗೊಂಡು ಅದರಲ್ಲಿ ಮಾಡಬೇಕು ಅನ್ನುವಂಥ ಯಾವುದೇ ಒಂದು ತೀವ್ರತೆ ಅದೆಲ್ಲ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ಉದ್ಯೋಗ ಅನ್ನೋದು ಬರೀ ಒಂದು ಹಣಗಳಿಕೆಯ ಒಂದು ಮಾರ್ಗವಾಗಿಬಿಟ್ಟಿದೆ. ಹಾಗಾದಾಗ ಅದರ ಬಗ್ಗೆ ನಮಗೆ ಒಂದು ಪ್ಯಾಷನ್ ಅಂತ ಏನು ಹೇಳ್ತೀವಿ, ನಮಗೊಂದು ಅಟ್ಯಾಚ್ಮೆಂಟ್ ಅಥವಾ ಅದರ ಬಗ್ಗೆ ಇರೋ ಒಂದು ಸಂಬಂಧ ಇರೋದೇ ಇಲ್ಲ. ಆ ಸಂಬಂಧ ಬೇರೆ ತರದ ಸಂಬಂಧ ಆಗಿದೆ, ಅದೊಂದು ಹಣವನ್ನು ಗಳಿಸುವ ಒಂದು ಸಂಬಂಧ ಆಗಿದೆ. ಹಾಗಾಗಿ ಅದು ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಮಾಡುತ್ತೆ. ಈ ಎರಡು ಸಂಗತಿಗಳಿಂದಾಗಿ ನಮ್ಮ ಉಳಿದ ಕ್ಷೇತ್ರಗಳು ಅಂದ್ರೆ ಕಲೆಯಿಂದ ನಾವೇನೇನು ಪಡೆಯಬೇಕಿತ್ತು, ಸಾಹಿತ್ಯದಿಂದ ಏನೇನು ಪಡೆಯಬೇಕಿತ್ತು, ಅದೆಲ್ಲ ನಾವು ಅಷ್ಟು ಮಹತ್ವದ್ದಲ್ಲ ಅಂತ ನಾವೀಗ ತಿಳ್ಕೊತಾ ಇದ್ದೇವೆ. ಅದು ಒಳ್ಳೆ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅಂತ ನಾನು ಗಮನಿಸ್ತೇನೆ. ಇದು ಮುಖ್ಯವಾದ ನಾನು ಗಮನಿಸ್ತಾ ಇರೋ ರೀತಿಯಲ್ಲಿ ಆಗಿರೋ ಒಂದು ಶಿಫ್ಟ್ ಅಂತ ಹೇಳ್ಬೋದು ಈಗಿನ ಇದಕ್ಕೆ. ಆಮೇಲೆ ಅದಕ್ಕೇನೆ ಪೂರಕವಾಗಿ ಇನ್ನೇನೋ ಆಗ್ತಾ ಇದೆ ಅಂದ್ರೆ ನಗರ ಜೀವನ, ಅದಕ್ಕೆ ಸಮಯ ಇಲ್ಲದೆ ಇರೋದು ಅಥವಾ ಈ ಟ್ರಾಫಿಕ್ನ ಪ್ರಾಬ್ಲಮ್ಸ್ ಎಲ್ಲವೂ ಅದಕ್ಕೆ ಸೇರ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಈ ಮನಸ್ಸಿನ ಒಂದು ಸ್ಪೇಸ್ ಇದೆಯಲ್ಲ, ಮನಸ್ಸಿನ ಒಂದು ಜಾಗ, ಅದರಲ್ಲಿ ನಮಗೆ ಇಷ್ಟವಾದನ್ನ ಮಾಡಿಕೊಂಡಿರೋದು, ನಮಗೆ ಇಷ್ಟವಾದ ನಮ್ಮೊಡನೆ ನಾವಿರೋದು, ಏನು ಮಾಡದೇ ಇರೋದು, ಮೌನದಲ್ಲಿರೋದು, ಇದೆಲ್ಲದರ ಮೇಲೆ ತುಂಬಾ ಒತ್ತಡ ಬೀಳ್ತಾ ಇರುತ್ತೆ. ಯಾಕಂದ್ರೆ ಯಾವಾಗಲೂ ನಮ್ಮ ಕಣ್ಣಿಗೆ ಕಿವಿಗೆ ಎಲ್ಲ ಕಡೆಯಿಂದಲೂ ಒಂದು ರೀತಿಯ ಶಬ್ದಗಳು, ಧ್ವನಿ, ಈ ಮಾರುಕಟ್ಟೆಯ ಭಾಷೆ ಎಲ್ಲವೂ ಒಂದು ರೀತಿ ಆಕ್ರಮಣ ಮಾಡ್ತಾ ಇದೆ. ಅದು ಹೆಚ್ಚು ಅಪಾಯಕಾರಿ ಅಂತ ನನಗನ್ಸುತ್ತೆ.
ಅದೇ ರೀತಿ ಈಗ ಶ್ರೇಷ್ಠತೆ ಬಗ್ಗೆ ಕೆಲವು ಪ್ರಶ್ನೆ ಕೇಳಬೇಕಂತಿದ್ದೇನೆ. ಈಗ ಒಂದು ಸಾಧಾರಣ ಆಗಿ ಒಂದು ಯೂನಿವರ್ಸಿಟಿ ಲೇಖಕರು ಇದ್ದ ಒಂದು ಕಾಲದ ಹಾಗೆ ಇವತ್ತು ಪತ್ರಕರ್ತ ಸಾಹಿತಿಗಳ ಒಂದಿದೆ ಇದೆ ಅನ್ಸುತ್ತೆ. ಅಲ್ಲಿ ಸಾಹಿತ್ಯದಲ್ಲಿ ಶ್ರೇಷ್ಠತೆ ಅನ್ನೋದು ಒಂದು ಸುಬ್ಬಣ್ಣನವರೇ ಹೇಳ್ಬಿಟ್ಟಿದ್ದಾರೆ, ಅದೊಂದು ವ್ಯಸನ. ಶ್ರೇಷ್ಠತೆ ಅನ್ನೋದು ಕ್ರೈಟೀರಿಯಾ ಆಗಬಾರದು, ಜನಪ್ರಿಯ ಆದದ್ದು ಶ್ರೇಷ್ಠ ಅಲ್ಲ ಅನ್ನುವ ನಿಲುವು ಸರಿಯಲ್ಲ, ಈ ತರದ್ದೊಂದು. ಮತ್ತೆ ಬೇರೆ ಕೆಲವನ್ನ ಶ್ರೇಷ್ಠ ಅಂತ ಬಿಂಬಿಸುವ ಒಂದು ಪ್ರಯತ್ನ ನಡೀತಾ ಇರಬೇಕಾದ್ರೆ ದೇಶಕಾಲದಂತ ಒಂದು ಪತ್ರಿಕೆಯ ಸಂಪಾದಕರಾಗಿ ಒಂದು ಮಾನದಂಡ ಇಟ್ಟುಕೊಂಡು ಲೇಖನಗಳನ್ನೆಲ್ಲ ಕೊಡ್ತಾ ಇರುವ ನಿಮಗೆ ಈ ಶ್ರೇಷ್ಠತೆ ಬಗ್ಗೆ ಎಷ್ಟು ಮಟ್ಟಿಗೆ ಅದು ರಿಲೆವೆಂಟ್ ಅಥವಾ ಅಲ್ಲ ಅನ್ಸುತ್ತೆ?
ಈ ಸುಬ್ಬಣ್ಣ ಅವರು ಹೇಳಿದ ಶ್ರೇಷ್ಠತೆಯ ಮಾತುಗಳನ್ನು ನಾನು ಒಪ್ತೀನಿ. ಅಂದ್ರೆ ಅವರು ಏನ್ ಹೇಳಿದಾರೆ ಅಂದ್ರೆ ಶ್ರೇಷ್ಠತೆ ಕೆಟ್ಟದ್ದು ಅಂತ ಅವರು ಹೇಳಿದ್ದಲ್ಲ. ಶ್ರೇಷ್ಠತೆ ವ್ಯಸನ ಆದಾಗ ಅದು ಮೇಲು ಕೀಳನ್ನು ಸೃಷ್ಟಿ ಮಾಡುತ್ತೆ, ಆಮೇಲೆ ಅದು ಕೇಂದ್ರೀಕೃತ ವ್ಯವಸ್ಥೆಯನ್ನು ಉಂಟು ಮಾಡುತ್ತೆ, ಮತ್ತು ಯಾವುದೇ ಒಂದು ವ್ಯವಸ್ಥೆಗೆ ಒಂದು ನಿಯಮ ಅಂತ ಇದ್ದ ಕೂಡಲೇ ಅದು ಒಂದು ರೀತಿಯ ಜಡತ್ವವನ್ನು ಸೃಷ್ಟಿ ಮಾಡುತ್ತೆ. ಅದು ಅವರ ಮಾತಿನ ತಾತ್ಪರ್ಯ. ಸೊ ಅದನ್ನು ನಾನು ಖಂಡಿತ ಒಪ್ತೇನೆ. ಅದರ ಜೊತೆಗೇನೆ ಅವರು ಆ ಮಾತನ್ನು ಆಡಬೇಕಲ್ಲ, ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಶ್ರೇಷ್ಠತೆ ಸಹಜವಾದ ಗುಣ ಆಗೋದು ಮುಖ್ಯ ಅಂತ. ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದು ಸಹಜವಾಗಿ ಅಂದರೆ ಒಬ್ಬ ಬಡಗಿ ಕೆಲಸ ಮಾಡಬೇಕಾದ್ರೆ ಅಥವಾ ಒಬ್ಬ ಮನೆ ಕಟ್ಟುವನ್ನು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಒಂದು ಶ್ರೇಷ್ಠತೆ ಇದೆ, ಅದರಲ್ಲೂ ಅವನು ಒಂದು ಎಕ್ಸ್ಪರ್ಟೀಸ್ ಅಂತೇನಿದೆ ಅದರಲ್ಲೂ ಅವನು ಮಾಡಬೇಕು. ಅದನ್ನೆಲ್ಲರೂ ನಾವು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಮಾಡಬೇಕು, ಅದರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಆಮೇಲೆ ಈಗ ನೀವು ಶ್ರೇಷ್ಠ ಸಾಹಿತ್ಯ, ಜನಪ್ರಿಯ ಸಾಹಿತ್ಯ ಅಂತೆಲ್ಲ ಹೇಳ್ತೇವಲ್ಲ, ಜನಪ್ರಿಯ ಅಂದ್ರೆ ನಾನು ಅದಕ್ಕೆ ನಾನು ಜನಪ್ರಿಯತೆಗೆ ನಾನು ವಿರೋಧಿ ಅಲ್ಲ. ಆದ್ರೆ ಜನಪ್ರಿಯತೆಯ ಒಂದು ಮುಖ್ಯ ಒಂದು ಗುಣ ಅಂದ್ರೆ ಅದು ಪ್ಯಾಸಿವ್ ಆಗಿ ಜನರನ್ನ ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ನೀವು ಟಿವಿ ಸೀರಿಯಲ್ ನೋಡಿದ್ರೆ ಉದಾಹರಣೆಗೆ ನೀವೇನು ಅದರಲ್ಲಿ ತೊಡಗಬೇಕಾಗಿಲ್ಲ, ನೀವು ಸುಮ್ಮನೆ ನೋಡ್ತಾ ಇದ್ರೆ ನಿಮ್ ಕಣ್ಣಿದ್ರೆ ಹೋಗ್ತಾ ಇರುತ್ತೆ ಅದು. ಅದೇ ರೀತಿ ಜನಪ್ರಿಯವಾದ ಸಾಹಿತ್ಯ ಏನಿರುತ್ತೆ ಅದು ಹೆಚ್ಚು ಪಾಲು ಸಾಹಿತ್ಯ ಜನಪ್ರಿಯವಾದದಲ್ಲಿ, ಅದು ನೀವು ಓದ್ತಾ ಇದ್ರೆ ಅದು ನಿಮ್ಮಿಂದ ಏನನ್ನು ಬೇಡಲ್ಲ, ಅದು ನಿಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ, ನಿಮ್ಗೆ ಒಂದೊಳ್ಳೆ ಕಚ್ಚಿಗಳು ಇಡುವಂಗಿರುತ್ತೆ ಅಥವಾ ನಿಮ್ಗೆ ನಗಿಸುತ್ತೆ, ಅದು ನಿಮ್ಮಿಂದ ಏನನ್ನು ಬೇಡಲ್ಲ, ಅದು ಪ್ಯಾಸಿವ್ ಆದ ಇನ್ವಾಲ್ವ್ಮೆಂಟ್ ಅದು. ಆದ್ರೆ ಒಂದು ಗಾಢವಾದ ಒಂದು ಸಾಹಿತ್ಯ ಏನಿದೆ ಅದು ತುಂಬಾ ಪ್ಯಾಸಿವ್ ಆದ ಇನ್ವಾಲ್ವ್ಮೆಂಟ್ಗಿಂತ ಹೆಚ್ಚಿಗೆ ಇರಬೇಕು. ಯಾಕಂದ್ರೆ ಅದು ನಿಮ್ಮನ್ನು ಆಕ್ಟಿವ್ ಆಗಿ ನಿಮ್ಮನ್ನ ಅದ್ರ ಒಳಗಡೆ ಎಳ್ಕೊಳ್ಬೇಕು, ಅದು ನಿಮಗೆ ಅದು ತನ್ನಿಂದ ಅಲ್ದೇನೆ ಇನ್ನೊಂದಿನನ್ನು ಹೇಳಬೇಕು. ಮತ್ತೆ ನಿಮ್ಗೇನಾದ್ರೂ ಅದರಿಂದ ದೊರಕಬೇಕಂದ್ರೆ ನಾವು ಏನು ಸ್ವಲ್ಪ ಕಷ್ಟಪಡದೆ ನಮ್ಗೇನು ಸಿಗೋದಿಲ್ಲ. ಸೊ ಓದಬೇಕಾದ್ರೂ ಅಷ್ಟೇ, ನಿಮ್ಮ ಎಂಗೇಜ್ಮೆಂಟ್ ಏನಿದೆ ನಿಮ್ಮ ಒಂದು ಕೃತಿಯಲ್ಲಿ ಅದರಲ್ಲಿ ಆಕ್ಟಿವ್ ಆಗಿ ನೀವು ಇನ್ವಾಲ್ವ್ ಆಗಬೇಕು. ಸೊ ಒಳ್ಳೆ ಸಾಹಿತ್ಯ ಯಾವಾಗಲೂ ನಿಮ್ಮನ್ನು ಆಕ್ಟಿವ್ ಆಗಿ ಇನ್ವಾಲ್ವ್ ಮಾಡಕ್ಕೆ ಅದು ಆಹ್ವಾನ ಮಾಡುತ್ತೆ. ಅದು ಓದಿದ್ಮೇಲೆ ಇನ್ನೇನೋ ಇದೆ ಅಂತ ಅನ್ಸುತ್ತೆ, ನಿಮ್ಮನ್ನು ಯೋಚನೆಗೆ ಹಚ್ಚುತ್ತೆ ಅಥವಾ ನಿಮ್ಮ ಮನಸ್ಸನ್ನು ಕಲ್ಕಿಸುತ್ತೆ ಅಥವಾ ಇನ್ನೇನು ಒಟ್ಟಲ್ಲಿ ಅದು ಆಕ್ಟಿವ್ ಆದ ಒಂದು ಇನ್ವಾಲ್ವ್ಮೆಂಟ್ ಅನ್ನು ಬಿಡುತ್ತೆ. ಅದೊಂದೇ ಕಾರಣಕ್ಕೆ ನಾನು ಜನಪ್ರಿಯತೆ ಸಾಹಿತ್ಯವನ್ನ ಅಂದ್ರೆ ಸಾಹಿತ್ಯನೂ ಅಂತಲ್ಲ, ನಾನು ಈ ಜನಪ್ರಿಯ ಸಾಹಿತ್ಯವನ್ನು ಬರೆಯಬೇಕನ್ನೋ ಉದ್ದೇಶ ಇರೋದು ಒಬ್ಬ ಕೃತಿಕಾರನಿಗೆ ಒಳ್ಳೇದಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಆ ಉದ್ದೇಶ ಕೃತಿಕಾರನಿಗಿದ್ರೆ, ಬರೆಯೋ ಹೊತ್ತಿಗೆನೆ ಇದ್ರೆ, ಅವನು ಆದಷ್ಟು ಸರಳವಾದ ಸಂಗತಿಗಳನ್ನು ಹೇಳ್ತಾನೆ. ಅಂದ್ರೆ ಸರಳವಾಗಿ ಹೇಳೋದಲ್ಲ, ಅವನು ಸರಳಗೊಳಿಸಿ ಹೇಳ್ತಾನೆ. ಅಂದ್ರೆ ತುಂಬಾ ಅವನು, ಯಾಕಂದ್ರೆ ಆವಾಗ ಅವನಿಗೆ ಏನಿಸುತ್ತೆ, ನನ್ನನ್ನು ಸಾವಿರಾರು ಜನ ನನ್ನನ್ನು ಓದಬೇಕು ಅಂತಂದಾಗ ಅವನು ಎಲ್ಲರಿಗೂ ಮುಟ್ಟು ಹಂಗೆ ಹೇಳಲಿಕ್ಕೆ ಹೋದಾಗ ಅಂದ್ರೆ ಬರೆಯೋ ಕ್ಷಣದಲ್ಲೇ ಅದಿದ್ರೆ ಅವಾಗ ಅವನು ಇನ್ನಷ್ಟು ಅದನ್ನ ಸಿಂಪಲ್ ಆಗಿ ಹೇಳಲಿಕ್ಕೆ ನೋಡ್ತಾನೆ, ಸಾರಿ ಅವನು ಸಿಂಪ್ಲಿಫೈ ಮಾಡ್ತಾನೆ ಅದನ್ನು. ಅವನು ಸಿಂಪಲ್ ಆಗಿ ಹೇಳೋದ್ ಬೇರೆ, ಸಿಂಪ್ಲಿಫೈ ಮಾಡೋದ್ ಬೇರೆ. ಸೊ ಸರಳಗೊಳಿಸಿ ಹೇಳೋದ್ ಬೇರೆ. ಸೊ ಹಾಗೆ ಮಾಡ್ತಾನೆ ಅವನು. ಅದು ಯಾವ ಇದಕ್ಕೂ ಒಳ್ಳೇದಲ್ಲ, ಯಾಕಂದ್ರೆ ಅದು ಸಾಹಿತ್ಯನೇ ಇರಲಿ, ಕಲೆನೇ ಇರಲಿ, ಯಾವುದಕ್ಕೂ ಅದು, ಅಥವಾ ಸಂಗೀತನೇ ಇರಲಿ. ಅಂದ್ರೆ ನಾನು ಉದಾಹರಣೆಗೆ ಸುಗಮ ಸಂಗೀತದ ತರ ಅದು ಒಂದು ರೀತಿಯ ಸುಗಮ ಸಾಹಿತ್ಯ. ಅದು ಸಂಗೀತದಲ್ಲಿ ನಿಮಗೆ ಒಳ್ಳೆಯ ಸಂಗೀತನೂ ಇದೆ, ಕ್ಲಾಸಿಕಲ್ ಸಂಗೀತನೂ ಇದೆ, ಆಮೇಲೆ ಸುಶ್ರಾವ್ಯಾದ ಸುಗಮ ಸಂಗೀತನೂ ಇದೆ. ಆದರೆ ಅದನ್ನು ಯಾರು ಹೇಗೆ ಹಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಸುಗಮ ಸಂಗೀತವು ನಾನು ಸುಗಮ ಸಂಗೀತದ ವಿರೋಧಿ ಇಲ್ಲ, ಇನ್ಫ್ಯಾಕ್ಟ್ ನಾನು ಸುಗಮ ಸಂಗೀತ ಬಹಳ ಸಂತೋಷದಿಂದ ಅದನ್ನ ಕೇಳ್ತೇನೆ. ಆದ್ರೆ ಅದು ಶ್ರುತಿ ಬರೋರೆ ಅದನ್ನ ಬರದೇ ಇರೋರೆ ಅದನ್ನ ಹಾಡ್ಲಿಕ್ಕೆ ಶುರು ಮಾಡಿದ್ರೆ ಆವಾಗ ಅದು ಯಾರಾದರೂ ಹಾಡ್ಬಹುದು ಅನ್ನೋ ತರ ಆಗ್ಬಿಟ್ಟಿದೆ. ಈಗ ಸುಗಮ ಸಂಗೀತ ಅನ್ನೋದು ಅದು ಯಾರಾದರೂ ಹಾಡ್ಬಹುದು ಅಲ್ಲ, ಸಂಗೀತ ಗೊತ್ತಿದ್ದವರು ಹಾಡಿದಾಗಲೇ ಅದಕ್ಕೆ ಒಂದು ಕಳೆ ಇರೋದು, ಅದಕ್ಕೆ ಅದರಲ್ಲೊಂದು ಸಂತೋಷ ಇರೋದು, ಅದನ್ನೇ ನಾನು ಹೇಳ್ತಾ ಇದ್ದೆ. ಅದರಿಂದ ನನ್ನ ಶ್ರೇಷ್ಠತೆ ಅಥವಾ ಜನಪ್ರಿಯತೆ ಅನ್ನೋದ್ರ ಬಗ್ಗೆ ನಾನು ನನ್ನ ದೃಷ್ಟಿ ಏನಿದೆ ಅದು ಒಂದು ಮಾಧ್ಯಮದ ಅಥವಾ ಒಂದು ಕ್ಷೇತ್ರದ ಪರಿಣಿತಿಗೆ ಸಂಬಂಧಪಟ್ಟದ್ದು, ಹೊರತು ಅದು ಒಂದು ರೀತಿಯ ಮೇಲುಕೀಳನ್ನು ಉಂಟು ಮಾಡುವಂತಹದ್ದು ಆಗಬಾರದು ಅಂತ ನಂದು.
ಆಗ್ಲೇ ನೀವು ಹೇಳಿದಾಗೆ ಈ ಮನಸ್ಸಿನ ಸ್ಪೇಸ್ ಕ್ರಿಯೇಟ್ ಮಾಡುವಂತ ಒಂದು ಸಾಹಿತ್ಯ ಆಗಲಿ, ಈಗ ನೀವು ಹೇಳಿದಾಗೆ ಶ್ರೇಷ್ಠತೆ ಎಲ್ಲಿ ಕ್ರಿಯಾಶೀಲವಾಗಬೇಕು ಅಂತ ಹೇಳಿದಾಗೆ ಆ ತರದ ಸಾಹಿತ್ಯದ ಓದಿಗೆ ಎಷ್ಟರ ಮಟ್ಟಿಗೆ ಭವಿಷ್ಯ ಇದೆ ಅನ್ಸುತ್ತೆ ನಿಮಗೆ ಇವತ್ತಿನ ಇದೇ ಮಾರ್ಕೆಟಿಂಗ್ ಮಾರ್ಕೆಟೈಸ್ಡ್ ಪರಿಸರದಲ್ಲಿ ಅಂತ ಓದಿಗೆ ಭವಿಷ್ಯ ಇದೆ ಅನ್ಸುತ್ತೆ ನಿಮಗೆ?
ನನಗಂತೂ ಇದೆ ಅಂತ ಅನ್ಸುತ್ತೆ, ಯಾಕಂದ್ರೆ ಈಗ ನಾನು ನೀವು ಕೂತ್ಕೊಂಡು ಮಾತಾಡ್ತಾ ಇರೋದೇ ಅದಕ್ಕೆ ಒಂದು ಸೂಚನೆ. ಆಮೇಲೆ ಇದು ಇದೇನು ನಮ್ಮ ಕಾಲಕ್ಕೆ ಮಾತ್ರ ಇದು ಹೊಸದು ಅಂತಲ್ಲ, ಅಥವಾ ಎಲ್ಲ ಕಾಲ ಕೆಟ್ಟೋಗಿದೆ ಹಿಂದೆ ಹಂಗು ಹಿಂಗಿರಲಿಲ್ಲ ಅಂತಲ್ಲ, ಇದು ಎಲ್ಲಾ ಕಾಲದಲ್ಲೂ ಹಿಂಗೆ ಇತ್ತು. ಆಮೇಲೆ ಈ ರೀತಿಯ ಒಂದು ಗಂಭೀರವಾದ ಸಾಹಿತ್ಯಕ್ಕೆ ಯಾವಾಗಲೂ ಜನ ಕಡಿಮೆನೆ ಇದ್ರು. ಅದನ್ನ ಇದು ಒಂದು ಒಂದು ನಿಮ್ಮ ಅದೇ ನಾನು ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳಿದ್ರೆ ಆ ತರ ಒಂದು ಇದೊಂದು ಇದು ಕ್ಷೇತ್ರ, ಇದರಲ್ಲಿ ಏನು ನಾವು ಲಕ್ಷಾಂತರ ಜನ ಇದನ್ನ ಓದ್ಬೇಕು ಮಾಡಬೇಕು ಅಥವಾ ಅದನ್ನ ಎತ್ತಿ ಕೊಂಡಾಡಬೇಕು ಅಂತ ಅನ್ನೋದಿದೆಯಲ್ಲ, ಆ ಅಪೇಕ್ಷೆನೇ ತಪ್ಪು. ಯಾಕಂದ್ರೆ ಆ ಅಪೇಕ್ಷೆ ಬಂದದ್ದೆಲ್ಲಿಂದ, ಆ ಅಪೇಕ್ಷೆ ಬಂದದ್ದು ಈ ಮಾರುಕಟ್ಟೆಯಿಂದ ಪ್ರಣೀತವಾದ ಒಂದು ವಾತಾವರಣದಿಂದ. ಅದು ಇಲ್ಲದೆ ಇರುವಾಗ ನಾವು ಯಾವಾಗಲೂ ಅದನ್ನ 1000 ಜನನೇ ಓದ್ತಾರೆ ಅಂತ ತಿಳ್ಕೊಂಡಿದ್ರೆ ಆ ಸಮಸ್ಯೆನೇ ಬರ್ತಿರ್ಲಿಲ್ಲ. ನಾವು ಈ ಕ್ಷೇತ್ರವನ್ನ ಬೇರೆ ಕ್ಷೇತ್ರದ ಜೊತೆಗೆ, ಅಂದ್ರೆ ಅದು ಈ ಪುಸ್ತಕ ಮಾರಾಟವನ್ನ ನಾವು ಬಟ್ಟೆ ಮಾರಾಟದ ಜೊತೆಗೆ ಅಥವಾ ಏನೋ ಒಂದು ಇನ್ನೊಂದು ಬೇರೆ ಏನೋ ಉತ್ಪನ್ನದ ಮಾರಾಟದ ಜೊತೆಗೆ ಹೋಲಿಸಿದಾಗ ಆವಾಗ ನಿಮಗೆ ನಿಮ್ಮ ಪುಸ್ತಕಗಳು ಜಾಸ್ತಿ ಖರ್ಚಾಗ್ತಲ್ಲ ಅಂತ ಅನಿಸ್ತಾ ಇರಬಹುದು. ಆದರೆ ನಿಜವಾದದ್ಲೂ ಒಬ್ಬ ಲೇಖಕನಿಗೆ ಅವನಿಗೆ ಹಿಂದೆನೂ ಗೊತ್ತಿತ್ತು ಇವತ್ತು ಗೊತ್ತಿದೆ, ಅದನ್ನು ಓದೋ ಜನ ಯಾವಾಗಲೂ ಕಮ್ಮಿ ಇರ್ತಾರೆ, ಮತ್ತೆ ಅಷ್ಟೇ ಅದು ಕಾಲಾಂತರದಲ್ಲಿ ಜನಪ್ರಿಯವಾಗುತ್ತೆ, ಕಾಲಾಂತರದಲ್ಲಿ ಅದರ ಒಂದು ಅದನ್ನು ಓದುವ ಸಂಖ್ಯೆ ಅದನ್ನು ಚರ್ಚಿಸುವ ಸಂಖ್ಯೆ ಅಥವಾ ಅದರ ಇನ್ಫ್ಯಾಕ್ಟ್ ಅದರ ಪರಿಣಾಮ ಏನನ್ನೋದು ಕಾಲಾಂತರದಲ್ಲಿ ಗೊತ್ತಾಗುತ್ತೆ ಹೊರತು ಯಾವಾಗಲೂ ಅದು ಇಮಿಡಿಯೇಟ್ ಆಗಿ ಗೊತ್ತಾಗುವಂಥದ್ದಲ್ಲ. ಹಂಗಾಗಿ ಅದರ ಬಗ್ಗೆ ನನಗೆ ನಿಜವಾಗ್ಲೂ ಅದು ನಿರಾಸೆ ಅಂತೇನೂ ಇಲ್ಲ, ತುಂಬಾ ಜನ ಓದ್ತಾರೆ ಓದೂ ಇರ್ತಾರೆ, ಓದೋರು ತುಂಬಾ ಜನ ಈಗ ಬರ್ತಾನೂ ಇದ್ದಾರೆ. ಆದರೆ ಒಂದೇ ಏನಂದ್ರೆ ದೊಡ್ಡ ನಗರಗಳಲ್ಲಿ ಉದಾಹರಣೆಗೆ ಬೆಂಗಳೂರಿನಂತಹ ಊರುಗಳಲ್ಲಿ ಈ ಕನ್ನಡ ಮಾಧ್ಯಮ ಇಲ್ಲದೆ ಇರೋದಿದೆಯಲ್ಲ, ಅದರಿಂದಾಗಿ ಎಷ್ಟೋ ಜನ ಹೊಸ ಓದುಗರು ನಮಗೆ ಕಳೆದು ಹೋಗ್ತಾ ಇದ್ದಾರೆ. ಅದು ಅದು ನಿಜವಾಗ್ಲೂ ನಾವು ಯೋಚನೆ ಮಾಡಬೇಕಾದ ವಿಷಯ ಅದು. ಯಾಕಂದ್ರೆ ಅವರು ಅವರ ಪರ್ಸೆಂಟೇಜ್ ಏನಿದೆ ಒಟ್ಟು ಒಂದು ಸಮುದಾಯದಲ್ಲಿ ಓದುವ ಜನ ಅದು ಅಷ್ಟರ ಮಟ್ಟಿಗೆ ನಮ್ಮ ಬೆಂಗಳೂರಲ್ಲಿ ಕಡಿಮೆ ಆಗಿದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಶಾಲೆಗಳಲ್ಲಿ ಕನ್ನಡ ಇಲ್ಲ, ಮಾಧ್ಯಮದಲ್ಲಿ ಕನ್ನಡ ಇಲ್ಲ, ಅದೆಲ್ಲವೂ ಅದರಿಂದ ಖಂಡಿತ ಅದಕ್ಕೊಂದು ಪರಿಣಾಮ ಇದೆ.
ಅದೇ ರೀತಿ ಈಗ ಮಾಹಿತಿಗಳನ್ನ ಅಥವಾ ಜನರಲ್ ನಾಲೆಜ್ ಇನ್ಫಾರ್ಮೇಶನ್ ಈ ತರದ್ದೆಲ್ಲ ಕೊಡುವಂತಹ ಸಾಹಿತ್ಯಕ್ಕೆ ಅಥವಾ ಪುಸ್ತಕಗಳಿಗೆ ಬೇಡಿಕೆ ಹೆಚ್ಚುತ್ತಾ ಇರುವ ಪರಿಸ್ಥಿತಿಯಲ್ಲೇ ಫಿಕ್ಷನ್ಗಳ ಕಾಲ ಮುಗಿದು ಹೋಗಿದೆ ಅನ್ನುವಂತ ಒಂದು ಅಭಿಪ್ರಾಯನೂ ಇದೆ. ಇದರ ಬಗ್ಗೆ ಕೆಲವು ಸೆಮಿನಾರ್ಗಳಲ್ಲಿ ಚರ್ಚೆ ಆಗಿದ್ದನ್ನು ಕೇಳ್ತೀನಿ. ಫಿಕ್ಷನ್ಗಳ ಕಾಲ ಮುಗಿದೋಯ್ತು, ಅದರದ್ದು ಒಂದು ವೃತ್ತ ಏನಿದೆ ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಮಾತಿದೆ, ಫಿಕ್ಷನ್ಗಳಿಗೆ ಭವಿಷ್ಯ ಇದೆ ಅಂತ ನಿಮ್ಗೆ ಅನ್ಸುತ್ತ?
ಇದು ನಾವು ಸಾಹಿತ್ಯ ಮತ್ತೆ ಸಾಕ್ಷರತೆಗೆ ವ್ಯತ್ಯಾಸ ಇದೆ. ಅದರಿಂದ ನಾವು ಈ ಜನಪ್ರಿಯ ಬೇರೆ ಪುಸ್ತಕಗಳೇನಿರ್ತವೆ, ಯಾವುದು ನಿಮ್ಮ ಏನೇನು ಹೇಳಿದ್ರೆ ಈಗ ನೀವು ವ್ಯಕ್ತಿ ವಿಕಸನ ಮಾಹಿತಿ ಅದೆಲ್ಲೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಆಗಬೇಕು, ಹೆಚ್ಚೆಚ್ಚು ಜನ ಅದನ್ನು ತಗೊಳ್ಬೇಕು. ಯಾಕಂದ್ರೆ ಅದು ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ, ಅದು ಜನರಿಗೆ ತಲುಪಬೇಕು. ಆದ್ರಿಂದ ನನಗೆ ಅದು ಮತ್ತೆ ಸಾಹಿತ್ಯ ಎರಡು ಬೇರೆ ಬೇರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಸಾಕ್ಷರತೆ ಮತ್ತೆ ಸಾಹಿತ್ಯ ಬೇರೆ. ಅಕ್ಷರ ಬಲ್ಲವರೆಲ್ಲ ಒಳ್ಳೆ ಸಾಹಿತ್ಯವನ್ನು ಓದ್ಲಿಕ್ಕೆ ಅಥವಾ ಬರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಸಿನಿಮಾ ನೋಡಿದ್ರೆ ಒಳ್ಳೆ ಸಿನಿಮಾನೇ ಇರುತ್ತೆ, ಕೆಟ್ಟ ಸಿನಿಮಾನೇ ಇರುತ್ತೆ. ಸೊ ನೋಡ್ಲಿಕ್ಕೆ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅದನ್ನ ಒಂದೇ ಗುಂಪಿಗೆ ಸೇರಿಸೋದಿಲ್ಲ. ಅದೇ ರೀತಿ ಸಾಹಿತ್ಯನೂ ಅಷ್ಟೇ, ಸಾಕ್ಷರತೆ ಮತ್ತೆ ಸಾಹಿತ್ಯ ಬೇರೆ ಬೇರೆ. ಇನ್ನು ಫಿಕ್ಷನ್ಗೆ ನನಗಂತೂ ಅದು ಕಾಲ ಮುಗಿದಿದೆ ಅಂತ ಅನ್ಸೋದೇ ಇಲ್ಲ, ಆಮೇಲೆ ಅದು ಮುಗಿಯುತ್ತೆ ಅಂತಲೂ ಅನ್ಸೋದೂ ಇಲ್ಲ. ಯಾಕಂದ್ರೆ ನೀವು ಒಂದು ಯಾವುದೇ ಒಂದು ಉದಾಹರಣೆಗೆ ಒಂದು ಪ್ರೇಮ ಕಥೆಯನ್ನೇ ತಗೊಂಡ್ರೆ ಸಾವಿರಾರು ವರ್ಷದ ಹಿಂದಿನ ಪ್ರೇಮ ಕಥೆಗಳು ಇರ್ತಾರೆ, ಇವತ್ತು ಬರೆಯೋದು ಇರುತ್ತೆ. ಆಮೇಲೆ ಇವತ್ತು ಬರೆದ ಹೊಸ ಪ್ರತಿಯೊಂದು ಹೊಸ ಕಥೆನೂ ನಮ್ಗೆ ಹೊಸ್ತರಾಗ್ಲಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಸಾಹಿತ್ಯ ಯಾವಾಗಲೂ ಏನಾಗುತ್ತೆ, ಯಾವಾಗಲೂ ಒಂದು ಅದು ಒಂದು ಹೇಳಿಕೆಯನ್ನು ಹೇಳ್ತಾ ಇರೋದಿಲ್ಲ. ಈಗ ಪ್ರೇಮ ಅಮರ ಅಂತ ಹೇಳೋದೊಂದು ಉದಾಹರಣೆಗೆ ಒಂದು ತಿಳ್ಕೊಳ್ಳೋಣ. ಅದನ್ನ ಈ ಸಾಹಿತ್ಯ ಮತ್ತೆ ಅದನ್ನ ಹೇಳ್ತಾ ಇದ್ರೆ ಅವಾಗ ಅದ್ರ ಕಾಲ ಮುಗೀತು ಅಂತ. ಆದ್ರೆ ಅದನ್ನ ನಿಮ್ಮ ಅನುಭವಕ್ಕೆ ತರೋದಿದೆಯಲ್ಲ, ಅದೇನೆ ಮುಖ್ಯ. ಅದು 500 ವರ್ಷದಿಂದ ಯಾವ ಅನುಭವ ನಿಮ್ಗೆ ಕೊಡ್ತಾ ಇತ್ತು, 200 ವರ್ಷದಿಂದ ಏನ್ ಕೊಡ್ತಾ ಇತ್ತು, 100 ವರ್ಷದಿಂದ ಕೊಡ್ತಾ ಇತ್ತು, ಇವತ್ತೇನು ಕೊಡ್ತಾ ಇದೆ, ನಾಳೆ ಏನ್ ಕೊಡ್ತಾ ಇದೆ, ಅದಿದೆಯಲ್ಲ ಅದು ಸಾಹಿತ್ಯದ ವಿಶೇಷ. ಅದು ನಿಮ್ಗೆ ಹೊಸ ಅನುಭವನೇ ಕೊಡುತ್ತೆ, ಹೇಳಿಕೆಯನ್ನಲ್ಲ. ಅದೇ ಹೇಳಿಕೆಯನ್ನ ಅದನ್ನ ಬೇರೆ ಒಂದು 100 ಜನ ಬೇರೆ ಬೇರೆ ರೀತಿಯ ಅನುಭವ ಕೊಡೋಂಗೆ ಬರೀತಾರೆ. ಆದ್ರಿಂದ ಫಿಕ್ಷನ್ಗೆ ಕೊನೆನೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಕತೆ ಹೇಳುವ ಬಯಕೆ ಮತ್ತೆ ಕೇಳುವ ಆಸೆ ಇರೋವರೆಗೂ ಫಿಕ್ಷನ್ಗೆ ಸಾವು ಅಂತ ಅನ್ನೋದೇ ಇಲ್ಲ.
ಬಹುಶಃ ಇದು ಪ್ರಕಟಣೆಯ ಸಮಸ್ಯೆ ಮತ್ತು ವಿತರಣೆ ಸಮಸ್ಯೆ ಅಂತ ಅನ್ಸುತ್ತೆ. ಆದ್ರೂ ಸಹ ಎಷ್ಟೋ ಸಲ ಒಳ್ಳೆಯ ಲೇಖಕರ ಪುಸ್ತಕಗಳು ಅಥವಾ ಅನಾಮಿಕರ ಒಳ್ಳೆಯ ಪುಸ್ತಕಗಳು ಕೂಡ ಓದಬೇಕು ಅಂತ ಇರೋರ್ ಕೈಗೆ ಸಿಗೋದಿಲ್ಲ. ಎಷ್ಟೋ ಸಲ ಅದನ್ನ ಹುಡ್ಕೊಂಡು ಹೋದ್ರೂ ಸಿಗದಿಂತ ಒಂದು ಪರಿಸ್ಥಿತಿ ಇದೆ. ಇದನ್ನ ಅದ್ರ ಜೊತೆ ಜೊತೆಗೆ ಪ್ರಕಟಣೆ ತುಂಬಾ ಸುಲಭವಾಗಿರೋದ್ರಿಂದಲೂ ಇರಬಹುದು, ಒಳ್ಳೆ ಪುಸ್ತಕಗಳಿಗಿಂತ ಜಳ್ಳಾದ ಪುಸ್ತಕಗಳು ಕೂಡ ವಿಪರೀತ ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ ಮಾರುಕಟ್ಟೆಗೆ ಅಂತ ಸಹ ಅನಿಸ್ತದೆ. ಇದನ್ನು ಗಮನಿಸುವಾಗ ಒಟ್ಟಾರೆಯಾಗಿ ಸಾಹಿತ್ಯದ ಪರಿಸರದ ಮೇಲೆ ಇದರ ಪರಿಣಾಮ ಏನು ಅಂತ ನೀವು ಹೇಳಬಹುದು?
ಈಗ ಏನಾಗುತ್ತೆ, ಸರ್ಕಾರದ ಕೆಲವು ಯಾವ್ದು ಯೋಜನೆಗಳಿಂದ ತುಂಬಾ ದುಡ್ಡು ಯಾವ್ಯಾವುದೋ ಪುಸ್ತಕಗಳಿಗೆ ಹೋಗ್ತಾ ಇದೆ. ಹಾಗಾಗಿ ಅದು ಒಂದು ಸಮಸ್ಯೆ ನಮ್ಗಿರೋದು. ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ತಾನೇ ಅದನ್ನ ಪ್ರಾಧಿಕಾರದ ಮೂಲಕ ಪ್ರಕಟ ಮಾಡಿ ಅಥವಾ ಲೈಬ್ರರಿಗಳ ಮೂಲಕ ತಗೊಂಡು, ಸೊ ಒಟ್ಟಲ್ಲಿ ಅದು ಈ ಒಂದು ವ್ಯಾಪಾರ ಏನಿದೆ ಅದರಲ್ಲಿ ನೇರವಾಗಿ ಕೈ ಹಾಕ್ಲಿಕ್ಕೆ ಹೋಗಿ ಅದು ತುಂಬಾ ಅದರಿಂದ ಅಧ್ವಾನಗಳಾಗಿದ್ದಾವೆ, ಅದರಿಂದ ಪುಸ್ತಕಗಳು ಸಿಗೋದಿಲ್ಲ, ಏನೇನೋ ಏನೇನೋ ಆಗಿದೆ. ಇದೆಲ್ಲ ಹೀಗೊಂದು ಒಂದು ಇಲ್ಲೊಂದು ಇಷ್ಟೊಂದು ದುಡ್ಡು ಇರೋದ್ರಿಂದ ಅದರ ಸುತ್ತ ಪ್ರಕಾಶಕರು ಏನಾಗಿದೆ, ತಮಗೆ ಲಾಭ ಬರುವ ಸುಲಭ ಮಾರ್ಗಗಳಿರುವಾಗ ಅವರು ಈ ಪುಸ್ತಕಗಳನ್ನು ಎಲ್ಲಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ವಿತರಣೆ ಮಾಡುವತ್ತ ಅವ್ರ ಗಮನನೇ ಹರಿಸ್ತಿಲ್ಲ. ಯಾಕಂದ್ರೆ ಅವರಿಗೆ ಸರ್ಕಾರನೇ 300 ಕಾಪಿ ತಗೊಂಡ್ರೆ ಇನ್ನು ಯಾಕೆ ಅವರು ಊರಿ ಊರಿಗೆ ಹೋಗಿ ಮಾರಾಟ ಮಾಡಬೇಕು? ಸೊ ಆ 300 ಕಾಪಿ ಹೆಂಗ್ ತಗೊಳ್ಳೋದು, ಸರ್ಕಾರ ಹೇಗೆ ತಗೊಳುತ್ತೆ ಅನ್ನೋದ್ರತ್ತನೇ ಅವರು ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದು ಒಟ್ಟಾರೆಯಾಗಿ ಒಂದು ಒಳ್ಳೆ ಪುಸ್ತಕಕ್ಕೆ ಇದು ತುಂಬಾ ಅಂದ್ರೆ ದುರದೃಷ್ಟಕರ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಒಳ್ಳೆಯ ಪುಸ್ತಕಗಳು ನಾನು ಕಷ್ಟ ಅನುಭವಿಸಿದ್ದೀನಿ. ಅದನ್ನ ತಗೊಳ್ಬೇಕಂದ್ರೆ ನೀವು ಪ್ರಕಾಶಕರ ಹತ್ರನೇ ಹೋಗ್ಬೇಕು, ಅಂದ್ರೆ ಯಾರು ಅದನ್ನು ಪಬ್ಲಿಷ್ ಮಾಡಿದ್ರೆ ಅವ್ರ ಹತ್ರನೇ ಹೋಗಿ ತಗೊಳ್ಳೋತ್ತ ಒಂದು ಪರಿಸ್ಥಿತಿ ಇದೆ. ಆಮೇಲೆ ನಮ್ಮ ತಾಲೂಕು ಕೇಂದ್ರಗಳಲ್ಲೂ, ಜಿಲ್ಲಾ ತಾಲೂಕು ಕೇಂದ್ರ ಅಷ್ಟೇ, ಯಾಕೆ ಜಿಲ್ಲಾ ಕೇಂದ್ರಗಳಲ್ಲೂ ನಮಗೆ ಒಳ್ಳೆಯ ಪುಸ್ತಕ ಮಾರಾಟದ ವ್ಯವಸ್ಥೆ ಇಲ್ಲ. ನಮಗೆ ಮಾದರಿಯಾಗಿ ಕೇರಳದಲ್ಲಿ ಒಂದು ಒಳ್ಳೆಯ ಒಂದು ಈ ತರದೊಂದು ಮಾರಾಟ ಜಾಲ ಇದೆ. ಅದರಲ್ಲಿ ಓದಿನ ಹವ್ಯಾಸವೂ ತುಂಬಾ ಇದೆ, ನಮ್ಮ ಜನರಿಗಿಂತ ತುಂಬಾ ತುಂಬಾ ಪಟ್ಟು ಜಾಸ್ತಿ ಇದೆ. ಹಾಗಾಗಿ ಇದೊಂದು ಸಮಸ್ಯೆ, ಇದನ್ನು ನಾವು ಬಗೆಹರಿಸಬೇಕು ಹೇಗೆ ಅಂತ ಇನ್ನು ನಂಗೆ ಗೊತ್ತಿಲ್ಲ.
ಒಬ್ಬ ಬರಹಗಾರನಿಗೆ ತಾನು ಬರೀಬೇಕು ಮತ್ತೆ ಬರಹದ ಬಗ್ಗೆ ಇರುವ ಕಮಿಟ್ಮೆಂಟ್ ಬಗ್ಗೆ ನೀವೇನು ಒಂದೆರಡು ಮಾತಾಡಬಹುದಾ ಅಂತ ಕೇಳ್ತೀನಿ.
ಕಮಿಟ್ಮೆಂಟ್ ಅಂದ್ರೆ ಎರಡು ತರ ಇರುತ್ತೆ. ಒಂದಂದ್ರೆ ನಾನು ಒಂದು ಬರೆಯುವಾಗ ಬರೆಯುವ ಸ್ಥಿತಿ ಏನಿದೆಯಲ್ಲ ಅದು ತುಂಬಾ ನಮಗೆ ಒಂದು ಅವಕಾಶ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದ್ರೆ ಅದು ನಮಗೆ ನಾವೇ ಪ್ರಾಮಾಣಿಕವಾಗಿ ಇರಲಿಕ್ಕೆ ಸಾಧ್ಯ ಇರುವಂತಹ ಒಂದು ಅವಕಾಶ ಅದು. ಅದು ಲೇಖಕರಿಗೆ ಅದೃಷ್ಟವಶಾತ್ ಅದು ಸಿಗುತ್ತೆ. ಅಂದ್ರೆ ನಾವು ಲೇಖಕರಾಗಿರೋದ್ರಿಂದ ನಮಗೊಂದು ಆ ಥರದ ಅವಕಾಶ ಇದೆ, ಅದು ಎಲ್ರಿಗೂ ಆ ಅವಕಾಶ ಇಲ್ಲ. ಆಮೇಲೆ ಅದರಿಂದಾಗಿ ತುಂಬಾ ಅಂದ್ರೆ ನಮ್ ಯಾಕೆ ನಾವು ಬರೀತೀವಿ ಅಂತ ಕೇಳ್ಕೊಂಡ್ರೆ ನೀವು ನಿಮ್ಮ ಅನುಭವವನ್ನು ಮತ್ತೆ ಮತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೆ ಗ್ರಹಿಸಲಿಕ್ಕೆ ನಾವು ಬರೀತೇವೆ. ಅತ್ಯಂತ ಒಂದು ಸರಳವಾದ ಉದಾಹರಣೆ ಅಂದ್ರೆ ನಾನು ಒಂದು ನೀವೊಂದು ಪ್ರವಾಸಕ್ಕೆ ಹೋಗಿ ಬಂದ್ರೆ ಆ ಪ್ರವಾಸ ನಿಮ್ಮ ಮನೆಯವರಿಗೆ ವಿವರಿಸ್ತಿರಲ್ಲ, ಆ ವಿವರಣೆಯಲ್ಲೇ ಒಂದು ಕಥೆ ಇದೆ, ಆ ವಿವರಣೆಯಲ್ಲೇ ಒಂದು ಕಥನ ಇದೆ. ಆಮೇಲೆ ನೀವು ಅದನ್ನು ಹೇಳುವಾಗ್ಲೇನೆ ನಿಮಗೆ ಗೊತ್ತಾಗುತ್ತೆ, ಅದು ಹೇಳುವಾಗ್ಲೇನೆ ನೀವು ಸ್ವತಃ ನೀವು ಅನುಭವಿಸಿದಾಗ ನೋಡದೇ ಇರೋ ಎಷ್ಟೋ ಸಂಗತಿಗಳನ್ನ ನೀವು ಮತ್ತೆ ಹೇಳ್ತೀರಿ. ಯಾವುದನ್ನೋ ನೀವು ಒಂದು ಕ್ಷಣ ನೋಡಿರ್ಬೋದು, ಅದನ್ನ ನೀವು 5 ನಿಮಿಷ ವರ್ಣನೆ ಮಾಡ್ತೀರಿ. ಇನ್ನೊಂದು ಕಡೆ ನೀವು ಅರ್ಧ ಗಂಟೆ ಕಳೆದಿರ್ಬೋದು, ಅದನ್ನ ನೀವು ಹೇಳದೇನೆ ಹೋಗ್ಬೋದು. ಈ ಚಾಯ್ಸ್ ಇದೆಯಲ್ಲ, ಅಂದ್ರೆ ನೀವು ಯಾವ್ದನ್ನ ಹೇಳ್ತೀರಿ ಯಾವ್ದನ್ನ ಹೇಳೋದಿಲ್ಲ, ಅದು ಒಂದು ರೀತಿಯ ಕಥನವನ್ನ ಕಟ್ಟುತ್ತೆ. ಅದರಿಂದ ಅದರಲ್ಲಿ ನೀವು ಅದರಲ್ಲಿ ಪ್ರಾಮಾಣಿಕತೆ ಅಂತಲ್ಲ ಅದು. ಅಂದ್ರೆ ನೀವು ಯಾಕಂದ್ರೆ ಸಾಹಿತ್ಯ ಅನ್ನೋದು ವರದಿ ಅಲ್ಲ, ಇರೋದನ್ನ ಹೇಳೋದಲ್ಲ. ಸಾಹಿತ್ಯ ಅನ್ನೋದು ನೀವು ಗ್ರಹಿಸಿದ್ದನ್ನು ಹೇಳೋದು. ಆದ್ರಿಂದ ಆ ಗ್ರಹಿಕೆಯ ಕ್ರಮ ಇದೆಯಲ್ಲ, ಅದೇನೆ ಒಂದು ಜಾಯ್ ಅದು. ಆದ್ರಿಂದ ಈ ರೀತಿಯ ಒಂದು ಸಂತೋಷದಲ್ಲಿ ನಾವು ಹೆಚ್ಚು ಪ್ರಾಮಾಣಿಕವಾಗಿರಬೇಕು ಅಂತ ಅನ್ನೋದೇ ನನ್ನ. ಪ್ರಾಮಾಣಿಕವಾಗಿ ಅನ್ನೋದ್ರೆ ಆ ಪ್ರಾಮಾಣಿಕತೆಯಿಂದ ಹೆಚ್ಚು ಸಂತೋಷ ಸಿಗುತ್ತೆ. ಆಮೇಲೆ ಪ್ರಾಮಾಣಿಕ ಅನ್ನೋದಕ್ಕೆ ನೀವು ಅದು ಫ್ಯಾಕ್ಚುಯಲ್ ಅನ್ನೋ ಅರ್ಥ ಕೊಡಬಾರ್ದು ಅಥವಾ ರಿಯಲಿಸ್ಟಿಕ್ ಅನ್ನೋ ಅರ್ಥ ಕೊಡಬಾರ್ದು. ಪ್ರಾಮಾಣಿಕತೆ ಅನ್ನೋದು ಅದೆಲ್ಲ ಅದ್ಯಾವುದೂ ಅಲ್ಲ. ಪ್ರಾಮಾಣಿಕತೆ ಅನ್ನೋದು ಒಂದು ಒಂದು ನೀವು ಅದರ ಅರ್ಥಗಳನ್ನು ಹುಡುಕುವಾಗ, ಆ ಸತ್ಯಗಳನ್ನು ಎದುರಿಸುವಾಗ ಅದು ಹಿಂಜರಿದೆ ನೋಡುವಂಥದ್ದು. ಆಮೇಲೆ ಎಷ್ಟೋ ಸಂದರ್ಭಗಳಲ್ಲಿ ಅದು ಯಾವುದನ್ನು ಹೇಳಬೇಕು ಹೇಳಬಾರದು ಅನ್ನೋ ಒಂದು ತಾರತಮ್ಯ ಜ್ಞಾನ ಅದೆಲ್ಲ ಇದೆಯಲ್ಲ, ಅದೆಲ್ಲವೂ ಸೇರಿ ಒಂದು ರೀತಿಯ ಪ್ರಾಮಾಣಿಕತೆ ಅಂತ ಹೇಳ್ತೇನೆ ನಾನು. ಆಮೇಲೆ ಕಮಿಟ್ಮೆಂಟ್ ಅಂತ ನೀವು ಉಪಯೋಗಿಸಿದ್ರೆ ಅದನ್ನು ಅಂದ್ರೆ ಕಮಿಟ್ಮೆಂಟ್ ಅಂತ ಅನ್ನೋದು ಕಮಿಟ್ಮೆಂಟ್ ಯಾವಾಗಿರುತ್ತೆ ಅಂದ್ರೆ ಅದು ನಿಮ್ಗೆ ಅದಕ್ಕೆ ತುಂಬಾ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಹೃದಯದಲ್ಲಿ ಅದಕ್ಕೆ ಎತ್ತರದ ಸ್ಥಾನ ಇರಬೇಕು. ಅಂದ್ರೆ ಈಗ ಸಾಹಿತ್ಯಕ್ಕೆ ನಿಮ್ಮ ಹೃದಯದಲ್ಲಿ ಮೊದಲನೇ ಸ್ಥಾನ ಇಲ್ಲದೆ ಇದ್ರೆ ನಿಮ್ಗೆ ಅದ್ರ ಬಗ್ಗೆ ಕಮಿಟ್ಮೆಂಟ್ ಇಲ್ಲ. ಅಂದ್ರೆ ನೀವು ಯಾಕಂದ್ರೆ ನಮಗೆ ಜೀವನದಲ್ಲಿ ಮಾಡ್ಲಿಕ್ಕೆ ಎಷ್ಟೋ ಸಂಗತಿಗಳು ಇರ್ತವೆ. ನಾವು ಕೆಲವೊಂದು ಮಾಡ್ತೀವಿ, ಕೆಲವೊಂದು ಮಾಡೋದಿಲ್ಲ. ಯಾಕೆ ಕೆಲವೊಂದು ಮಾಡೋದಿಲ್ಲ ಅಂದ್ರೆ ಅದಕ್ಕೆ ನಮ್ಮ ಹೃದಯದಲ್ಲಿ ಎತ್ತರದ ಸ್ಥಾನ ಇಲ್ಲ ಅಂತ ಅರ್ಥ ಅಷ್ಟೇ. ಅದಕ್ಕೆ ಅದೇನು ನಾವು ಸಮಯ ಸಿಗಲ್ಲ ಅದ್ ಮಾಡಲ್ಲ, 108 ನಾವು ಕಾರಣಗಳನ್ನು ನಾವು ಹೇಳ್ಕೋಬಹುದು. ಆದ್ರೆ ಅದ್ಯಾವುದು ನಿಜವಾದ ಕಾರಣ ಅಲ್ಲ. ನಮ್ಗೆ ನಿಮ್ಮ ಹೃದಯದಲ್ಲಿ ಅದಕ್ಕೆ ಮೊದಲನೇ ಸ್ಥಾನ ಇದ್ರೆ ಆ ಸಂಗತಿನ ನೀವು ಮಾಡೇ ಮಾಡ್ತೀರಿ. ನೀವು ಎಂತೆ ಕಷ್ಟೇ ಕಷ್ಟ ಬಂದರೂ ಅದನ್ನು ಮಾಡ್ತೀರಿ. ಅದು ನನಗೆ ಅದು ಕಮಿಟ್ಮೆಂಟ್ ಅಂತ ಅನ್ಸುತ್ತೆ.
ಸಂದರ್ಶನ 2ನೇ ಕಂತಿನಲ್ಲಿ ಮುಂದುವರೆದಿದೆ. ಸಂಪದ ಪಾಡ್ಕಾಸ್ಟ್ ನ 9ನೇ ಸಂಚಿಕೆಯ ಮುಂದುವರೆದ ಭಾಗ. ನಮ್ಮೊಂದಿಗೆ ಇರುವವರು ವಿವೇಕ್ ಶಾನ್ಬಾಗ್, ಸಂದರ್ಶನ ನಡೆಸಿಕೊಡುತ್ತಿರುವವರು ನರೇಂದ್ರ ಪೈ.
ಈಗ ನಿಮ್ಮ ಕಥೆಗಳ ಜಗತ್ತಿಗೆ ಬರುವ ಅಂಕುರ ಸಂಕಲನ ಬರುವ ಹೊತ್ತಿಗೆ ತಮ್ಮ ಮೇಲೆ ಚಿತ್ತಾಲರ ಪ್ರಭಾವ ಇತ್ತ ಇದ್ರೆ ಮುಂದೆ ನೀವು ಅದರಿಂದ ಹೊರಗೆ ಹೇಗೆ ಬಂದ್ರಿ, ಅಥವಾ ಹೊರಗೆ ಬರೋದಕ್ಕೋಸ್ಕರನೇ ನೀವೇನಾದರೂ ಮಾಡಿದ್ದೀಯಾ?
ನಾನು ಚಿತ್ತಾಲರನ್ನು ಅಕಸ್ಮಾತ್ ಆಗಿ ಓದ್ದೆ. ಅಂದ್ರೆ ನಾನು ಸಾಹಿತ್ಯ ಓದ್ಲಿಕ್ಕೆ ಶುರು ಮಾಡಿದಾಗ ನನಗೆ ಈ ನವ್ಯ ಅಥವಾ ನವೋದಯ ಆ ಥರದ ಯಾವ ಅಥವಾ ಪ್ರಗತಿಶೀಲ ಆ ಥರದ ಯಾವ ಒಂದು ಸಾಹಿತ್ಯದಲ್ಲಿ ಪಂಥಗಳಿದಾವೆ ಅನ್ನೋದು ಗೊತ್ತಿರಲಿಲ್ಲ. ನಾನು ನನ್ನ ಕೈ ಸಿಕ್ಕಿದ ಪುಸ್ತಕಗಳನ್ನ ಓದ್ತಾ ಬಂದೆ. ಆಮೇಲೆ ಓದ್ತಾ 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 ನನಗೆ ಕೆಲವು ಇಷ್ಟ ಆದದನ್ನು ಹೆಚ್ಚು ಓದ್ದೆ. ಅದೇ ರೀತಿ ನಾನು ಆವಾಗ ನಾನು ಯಶವಂತ ಚಿತ್ತಾಲರನ್ನು ಮೊಟ್ಟ ಮೊದಲನೇ ಸಲ ಓದಿದಾಗ ನನಗೆ ಅವರ ಆಟ ಸಂಕಲನ ನಾನು ಮೊದಲು ಓದಿದ್ದು. ಆವಾಗ ನನಗೆ ತುಂಬಾ ಆಶ್ಚರ್ಯ ಆಯಿತು. ಆಶ್ಚರ್ಯ ಯಾಕಂದ್ರೆ ನಾನು ಉತ್ತರ ಕನ್ನಡದಿಂದ ಬಂದವನು, ಅವರು ಉತ್ತರ ಕನ್ನಡದವರು. ಆವಾಗ ನನ್ನ ಸುತ್ತಲಿನ ಪರಿಸರ ಇಷ್ಟು ಚೆನ್ನಾಗಿ ಇಷ್ಟು ಬೇರೆಯಾಗಿ ಅವರ ಕಥೆಗಳಲ್ಲಿ ಕಾಣಿಸ್ತಾ ಇರಬೇಕಾದ್ರೆ ಏನೋ ಅದನ್ನು ಅವರು ನೋಡಿರೋ ರೀತಿಯಲ್ಲೇ ಏನೋ ಭಿನ್ನತೆ ಇದೆ ಅಂತ ಅನಿಸ್ತು ನನಗೆ. ಆವಾಗ ನನಗೆ ಮೊಟ್ಟ ಮೊದಲನೇ ಸಲ ಈ ನನ್ನೊಳಗೂ ಒಂದು ಇನ್ನೊಂದು ಉತ್ತರ ಕನ್ನಡ ಇದೆ, ನನ್ನೊಳಗೂ ನಾವು ಒಂದೇ ನೆಲವನ್ನು ನಾವು ಹಂಚಿಕೊಂಡಿದ್ರು, ಒಂದೇ ಊರಲ್ಲಿ ನಾವು ಬೆಳೆದಿದ್ರು, ನನಗೆ ನಾನು ಕಾಣುವ ಜಗತ್ತು ಬೇರೆ ಅವರು ಕಾಣುವ ಜಗತ್ತು ಬೇರೆ ಅಂತ ಅನ್ನುವಂಥ ಒಂದು ಅನ್ನೋದು ನನಗೆ ಹೊಳಿತು ಆವಾಗ. ಆಮೇಲೆ ಆವಾಗ ನನಗೆ ಹೆಚ್ಚು ಅದರಿಂದಾಗಿ ನನಗೆ ಹೆಚ್ಚು ಸ್ಫೂರ್ತಿ ಬಂತು ಅಂತ ನಾನು ಹೇಳ್ಬೋದು. ಅಂದ್ರೆ ಈ ತರದ ಅದರಲ್ಲೂ ಅವರ ಸಂದರ್ಶನ ಆಬೋಲಿನ ಆ ಕಥೆಗಳನ್ನೆಲ್ಲ ಓದಿದಾಗ ನಮ್ಮ ಸುತ್ತಮುತ್ತಲಿನ ಜಗತ್ತು, ಸುತ್ತಮುತ್ತಲಿನ ಕಥೆಗಳು ಅವುಗಳನ್ನೇ ಹೆಚ್ಚು ನಾವು ಅವುಗಳನ್ನೇ ನಾನು ಕಥೆಯಾಗಿ ನಾನು ಕೂಡ ಹೇಳಬಲ್ಲೆ ಮತ್ತೆ ಭಿನ್ನವಾಗಿ ಹೇಳಬಲ್ಲೆ ಅಂತ ನನಗನ್ನಿಸ್ತು. ಆಮೇಲೆ ಅವ್ರ ಪ್ರಭಾವದ ಬಗ್ಗೆ ಹೇಳಬೇಕಂದ್ರೆ ನನಗೆ ಮೊದಲು ಅದರಿಂದ ನಾನು ತುಂಬಾ ಪ್ರಜ್ಞಾಪೂರ್ವಕವಾಗಿ ನಾನು ತಪ್ಪಿಸ್ಕೊಂಡೆ. ಅದು ನನ್ನ ಮೊದಲು ಕೆಲವು ಕಥೆಗಳಲ್ಲಿ, ಯಾಕಂದ್ರೆ ನನಗೆ ನಾನು ಉತ್ತರ ಕನ್ನಡ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದಾಗ ಅವರು ಉತ್ತರ ಕನ್ನಡದ ಆಗಿರೋದ್ರಿಂದ ಮತ್ತೆ ಈಗ ಆಗಾಗಲೇ ನಾನು ಅಂದ್ರೆ ನಾನು ಬರೀ ಹೊತ್ತಿಗೆ ಅವರು ಪ್ರಸಿದ್ಧ ಲೇಖಕರು ಆಗಿದ್ದರಿಂದ ಅವರ ಬರವಣಿಗೆಯ ಬಗ್ಗೆ, ಅವರು ಉಪಯೋಗಿಸುವ ಕೆಲವು ನುಡಿಗಟ್ಟುಗಳ ಬಗ್ಗೆ, ಅವರು ಉಪಯೋಗಿಸುವ ಕೆಲವು ಶಬ್ದಗಳ ಬಗ್ಗೆ ಅದೆಲ್ಲವೂ ಜನರಿಗೆ ಆಗಾಗಲೇ ಗೊತ್ತಿತ್ತು. ಆಮೇಲೆ ಉತ್ತರ ಕನ್ನಡ ಅಂದ್ರೆ ಚಿತ್ತಾಲರ ಉತ್ತರ ಕನ್ನಡ ಅನ್ನೋದು ಮಾತ್ರ ಜನರ ಮನಸ್ಸಲ್ಲಿತ್ತು. ಹಾಗಾಗಿ ನಾನು ತುಂಬಾ ಅದನ್ನ ಪ್ರಜ್ಞಾಪೂರ್ವಕವಾಗಿ ಕೆಲವು ಶಬ್ದಗಳನ್ನ ನುಡಿಗಟ್ಟುಗಳನ್ನ ನಾನು ಉಪಯೋಗಿಸಲಿಲ್ಲ. ಯಾಕಂದ್ರೆ ನನಗೆ ಅವರಿಗಿಂತ ಇದು ನನ್ನದು ಬೇರೆ ಉತ್ತರ ಕನ್ನಡ, ನಾನು ನೋಡಿದ ಉತ್ತರ ಕನ್ನಡ ಬೇರೆ, ನಾನು ನೋಡಿದ ಜಗತ್ತು ಬೇರೆ ಅನ್ನೋದನ್ನ ನನಗೆ ಹೇಳಬೇಕಿತ್ತು. ಅದೇ ಶಬ್ದ ನುಡಿಗಟ್ಟುಗಳನ್ನು ಉಪಯೋಗಿಸಿದ್ರೆ ಜನ ಅದನ್ನ ಅಥವಾ ಓದುಗರಿಗೆ ಅದು ಬೇರೆಯಾಗಿ ಅನಿಸ್ತೇ ಹೋಗ್ಬೋದು. ನಾನೊಂದು ಭಿನ್ನವಾದ ಕಥೆಯನ್ನು ಹೇಳಬೇಕಾದ್ರೆ, ಬೇರೆ ರೀತಿಯಲ್ಲಿ ನಿಮ್ಗೆ ಹೇಳಬೇಕಾದ್ರೆ ಅದಕ್ಕೆ ಬೇರೆದೇ ಒಂದು ಭಾಷೆ ಬೇಕು. ಅಂದ್ರೆ ಕೆಲವೊಂದು ನೀವು ಎತ್ತರದ ದನಿಯಲ್ಲಿ ಹೇಳಬೇಕಾಗತ್ತೆ, ಕೆಲವೊಂದು ನೀವು ಕಡಿಮೆ ದನಿಯಲ್ಲಿ ಹೇಳಬೇಕಾಗತ್ತೆ, ಕೆಲವೊಂದು ಹೇಳದೇ ಇರಬೇಕಾಗತ್ತೆ. ಸೊ ಈ ಎಲ್ಲ ಈ ಕೌಶಲ್ಯಗಳು ಏನಿದಾವಲ್ಲ ಅದನ್ನೆಲ್ಲ ನಾನು ಬರಬರ್ತಾ ರೂಢಿಸಿಕೊಂಡೆ. ಆದರೆ ನಾನು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಂದ್ರೆ ಕೆಲವು ಚಿತ್ತಾಲರಿಗೆ ವಿಶಿಷ್ಟವಾದ ಕೆಲವನ್ನ ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸದೆ ಬಿಟ್ಟೆ.
ಒಂದು ರೀತಿ ನೋಡಿದ್ರೆ ಒಂದು ಸಂಕಲನದಿಂದ ಇನ್ನೊಂದಕ್ಕೆ ಹೋಗುವಾಗ ನೀವು ಮಹತ್ವದ ಬದಲಾವಣೆಗಳನ್ನ ಬೆಳವಣಿಗೆಗಳನ್ನ ದಾಖಲಿಸ್ತಾ ಬಂದಿದ್ದೀರಿ. ಪ್ರತಿ ಮೂರನೇ ಸಂಕಲನದಲ್ಲಿ ಮೊದಲ ಎರಡರ ಸಮನ್ವಯತೆ, ಹಿಂದಿನ ಸಂಕಲನಗಳ ಅತಿಗಳಿಂದ ಮುಕ್ತಿ ಎದ್ದು ಕಾಣ್ತದೆ. ಅಂಕುರದಲ್ಲಿ ಕಾಮ ಮುಂಚೂಣಿಯಲ್ಲಿದ್ರು ಕೂಡ ಮುಂದೆ ಅದು ತನ್ನ ಜಾಗ ಕಂಡುಕೊಂಡ ಹಾಗೆ ಲಂಗರುವಿನಲ್ಲಿ ಮನುಷ್ಯ ಸಂಬಂಧಗಳ ತಲ್ಲಣಗಳ ಕುರಿತಾಗಿ ಶೋಧ ನಡೀತು. ಹುಲಿ ಸವಾರಿ ಸಂಕಲನಕ್ಕೆ ಬರುವ ಹೊತ್ತಿಗೆ ತಮ್ಮ ಕಥಾಲೋಕದ ಆದ್ಯತೆಗಳು ಸಂಪೂರ್ಣವಾಗಿ ಬದಲಾಗಿರೋ ತರ ಕಾಣುತ್ತೆ. ಮನುಷ್ಯ ಸಂಬಂಧಗಳ ಒಂದು ಭಾವನಾತ್ಮಕ ಜಗತ್ತಿನಿಂದ ಈ ಕಾರ್ಪೊರೇಟ್ ಜಗತ್ತು ಅವನ ಭಾವವಲಯವನ್ನ ಅತಿಕ್ರಮಿಸ್ತಾ ಇರೋ ಬಗ್ಗೆ ನೀವು ಆಸಕ್ತರಾದ ಕಾಣುತ್ತೆ. ಈ ಬಗ್ಗೆ ಬದಲಾವಣೆಗೆ ಆ ಕಾಲಘಟ್ಟದ ಸ್ಥಿತ್ಯಂತರಗಳ ಕಾರಣವೇ ಅಥವಾ ಸಾಹಿತ್ಯ ಸಮಕಾಲೀನವಾಗಿರಬೇಕು ಅನ್ನುವ ತಮ್ಮ ನಿಲುವು ಕಾರಣವೇ? ಯಾಕಂದ್ರೆ ಮುಂದೆ ನೀವು ಸಾಧಿಸಿದ ಸಮನ್ವಯತೆಯ ದೃಷ್ಟಿಯಿಂದ ನೋಡಿದರೆ, ಈಗ ಮತ್ತೊಬ್ಬನ ಸಂಸಾರ ಕಥಾ ಸಂಕಲನಕ್ಕೆ ಬಂದರೆ ಅಲ್ಲಿ ನೀವೊಂದು ಏನು ಬ್ಯಾಲೆನ್ಸ್ ಅನ್ನ ಸಾಧಿಸಿದ್ದೀರಿ, ಅದನ್ನು ಗಮನಿಸಿದರೆ ಈ ಬೆಳವಣಿಗೆ ತುಂಬಾ ಕುತೂಹಲಕರ ಅಂತ ಅನ್ಸುತ್ತೆ ನನಗೆ. ಇದನ್ನ ಸ್ವಲ್ಪ ವಿಶ್ಲೇಷಿಸಬಹುದು?
ಅಂದ್ರೆ ಈ ಸಮಕಾಲೀನತೆ ಅನ್ನೋದು ಅದು ವಸ್ತುವಿನ ಸಮಕಾಲೀನತೆ ಬೇರೆ, ಸಾಹಿತ್ಯದ ಸಮಕಾಲೀನತೆ ಬೇರೆ. ಅಂದ್ರೆ ನಾವು ಬರೀಬೇಕಾದ್ರೆ ಪ್ರತಿಯೊಂದು ಇವತ್ತು ಸೃಷ್ಟಿಯಾದ ಎಲ್ಲಾ ಸಾಹಿತ್ಯವೂ ಸಮಕಾಲೀನವೇ. ಯಾಕಂದ್ರೆ ಬರೆಯುವ ಲೇಖಕನಿಗೆ ಅವನ ಸುತ್ತಮುತ್ತಲು ನಡೀತಾ ಇರೋ ವಿದ್ಯಮಾನಗಳು, ಅಲ್ಲಿ ನಡೀತಾ ಇರೋ ಸ್ಥಿತ್ಯಂತರಗಳು, ಅದೆಲ್ಲವೂ ಅವನ ಮೇಲೆ ಪರಿಣಾಮ ಮಾಡೇ ಮಾಡುತ್ತೆ. ಈಗ ರಾಮಾಯಣ ಬರೆದ್ರು ಅದು ಸಮಕಾಲೀನ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಅದು ವಸ್ತು ಎಷ್ಟೇ ವರ್ಷ ಹಳೆದಿರಬಹುದು ಅಥವಾ ವಸ್ತು ಒಂದು ಐತಿಹಾಸಿಕ ಕಾದಂಬರಿಗೆ ಒಂದು 500 ವರ್ಷ ಹಳೆದಿರಬಹುದು, ಆದ್ರೆ ಇವತ್ತು ಬರೆದಾಗ ಯಾವ್ದನ್ನ ನಾವು ಹೇಳ್ತೀವಿ ಹೇಳೋದಿಲ್ಲ ಅನ್ನೋದಿದೆಯಲ್ಲ, ಆಮೇಲೆ ಯಾವ ರೀತಿಯಿಂದ ಅದನ್ನು ಹೇಳ್ತೀವಿ, ಯಾವ್ದ್ರ ಮೇಲೆ ಹೆಚ್ಚು ಒತ್ತು ಕೊಡ್ತೀವಿ ಅನ್ನೋದು ನಮ್ಮ ಸುತ್ತಲಿನ ಸ್ಥಿತ್ಯಂತರಗಳಿಂದ, ಸುತ್ತಲಿನ ಸಮಕಾಲೀನ ಘಟನೆಗಳಿಂದ ಹೆಚ್ಚು ಪ್ರಭಾವಿತವಾಗಿರುತ್ತೆ. ಅಂದ್ರೆ ಒಬ್ಬ ಲೇಖಕನಿಗೆ ತನ್ನ ಕಾಲವನ್ನು ಬಿಟ್ಟು ಬರೀಲಿಕ್ಕೆ ಶಕ್ಯ ಇಲ್ಲ. ಹಾಗಾಗಿ ಯಾವ್ದು ಸಮಕಾಲೀನತೆಗೆ ಎಲ್ಲವೂ ಸಮಕಾಲೀನ ಅಂತಲೇ ನನ್ನ ಅನಿಸಿಕೆ. ವಸ್ತುಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಇರಬಹುದು, ಕೆಲವು 100 ವರ್ಷ ಹಳೆದಿರಬಹುದು, ಕೆಲವು 50 ವರ್ಷ ಹಳೆದಿರಬಹುದು. ಅದು ಒಂದು ಯಾವುದನ್ನ ಲೇಖಕ ಹೆಚ್ಚು ಪರಿಣಾಮಕಾರಿಯಾಗಿ ಹೇಳಲಿಕ್ಕೆ ಸಾಧ್ಯ ಅನ್ನೋದ್ರ ಮೇಲಿಂದ ಆಯ್ದುಕೊಂಡಂತ ಒಂದು ಅದೊಂದು ಅವನ ಆಯ್ಕೆ. ಅದು ಹೊರತು ಅವನ ಸೆನ್ಸಿಬಿಲಿಟಿ ಏನಿದೆ ಅದು ಸಮಕಾಲೀನವೇ ಮತ್ತು ಇವತ್ತಿಂದೆ ಅಂತ ನನಗನ್ಸುತ್ತೆ. ಹಾಗಾಗಿ ನನ್ನ ಎಲ್ಲಾ ಕಥೆಗಳಲ್ಲೂ ನಾನು ಬರೆದಾಗ ನಾನು ಆಯಾ ನಾನು ಸಮಕಾಲೀನತೆಗೆ ಸ್ಪಂದಿಸ್ತಾ ಇದ್ದೀನಿ ಅಂತಲೇ ನಾನು ತಿಳ್ಕೊಂಡು ಬರೆದಿದ್ದೀನಿ. ಅದಕ್ಕೆ ಕೆಲವು ವಸ್ತುಗಳ ಆಯ್ಕೆಯಲ್ಲಿ ನಾವು ಯಾಕೆ ನಾವು ಎಲ್ಲವನ್ನೂ ಹೇಳೋದಿಲ್ಲ ಅಥವಾ ಯಾಕೆ ನಾವು ಕೆಲವನ್ನು ಬಿಡ್ತೀವಿ ಅನ್ನೋದು ಒಬ್ಬ ಲೇಖಕನಿಗೆ ಅದು ಸಮಕಾಲೀನ ಅಲ್ಲ ಅಂತ ಅನಿಸ್ತಾ ಇರುತ್ತೆ. ಅಂದ್ರೆ ಇವತ್ತಿನ ಕಾಲಕ್ಕೆ ಈ ಕಥೆನ ಈ ವಸ್ತುವನ್ನ ಎತ್ಕೊಳ್ಳೋದು ಪ್ರಸ್ತುತವಲ್ಲ ಅಂತ ಅನಿಸುತ್ತೆ, ಆದ್ರಿಂದ ಅವನು ಅದನ್ನು ಬಿಡ್ತಾನೆ. ಹಾಗಾಗಿ ಅವನ ಆಯ್ಕೆ ಏನಿದೆ ಅದು ಎಲ್ಲವೂ ಸಮಕಾಲೀನವೇ.
ವಿಶೇಷವಾಗಿ ನಿಲುಕು ಕಥೆಯಲ್ಲಿ ಅಥವಾ ಇನ್ನೂ ಒಂದು ಕಥೆಯಲ್ಲಿ ಮತ್ತೆ ಮತ್ತೊಬ್ಬನ ಸಂಸಾರ ಕಥೆಯಲ್ಲಿ ಇತ್ತೀಚೆಗೆ ಬಂದ ತೂ ಕೃಷ್ಣ ಕಥೆಯಲ್ಲಿ ವಿಶಿಷ್ಟವಾದ ಒಂದು ಶೋಧ ಇದೆ. ಪರಸ್ಪರ ಸಂಬಂಧ ಇಲ್ಲ ಅಂತ ನಾವು ಮೇಲ್ನೋಟಕ್ಕೆ ಗ್ರಹಿಸುವ ಅನೇಕ ಸಂಬಂಧಗಳಲ್ಲಿ ಅಥವಾ ಘಟನೆಗಳಲ್ಲಿ ಅಥವಾ ವ್ಯಕ್ತಿಗಳ ನಡುವೆ ಸುಪ್ತವಾದ ಮತ್ತು ಗುಪ್ತವಾದ ಏನೋ ಒಂದು ತಂತು ಕೆಲಸ ಮಾಡ್ತಾ ಇರಬಹುದೇ ಅನ್ನುವ ಅನುಮಾನವೇ ಒಂದು ಶೋಧವಾಗಿ ವಿಸ್ತರಿಸಿದಂತ ಈ ಕಥೆಗಳು ಇವೆಲ್ಲ. ಈ ರೀತಿ ನಿಮ್ಮ ಎಲ್ಲ ಒಟ್ಟಾರೆ ಕಥೆಗಳಿಂದ ಭಿನ್ನವಾಗಿ ವಿಶಿಷ್ಟವಾಗಿ ನಿಲ್ಲುವಂತ ಈ ಆಸಕ್ತಿ ಬಗ್ಗೆ ಸ್ವಲ್ಪ ಹೇಳ್ಬೋದು?
ಇದನ್ನ ಹೇಳೋದು ಕಷ್ಟ, ಯಾಕಂದ್ರೆ ಇದನ್ನ ನಾನು ತುಂಬಾ ಈ ತರದ ಒಂದು ಈ ತರದ ಕೆಲವು ಕಥೆಗಳಿದಾವೆ. ಈಗ ನೀವು ಹೇಳಿದ ಉದಾಹರಣೆಗಳನ್ನೆಲ್ಲ ನಾನು ಒಪ್ತೇನೆ, ಆದರೆ ಇದನ್ನ ನಾನು ಈಗ ಇನ್ನು ಮುಂದೆ ಇದಕ್ಕಿನ್ನೂ ಜೋಡಣೆ ಆಗುವಂಗೆ ಬರೀತೀನಿ ಅಂತ ಹೇಳೋದಕ್ಕೂ ನನಗೆ ಸಾಧ್ಯ ಇಲ್ಲ. ಆದರೆ ಯಾವಾಗಲೂ ನನಗೆ ಈ ನೀವು ಕೆಲವು ಉದಾಹರಣೆಗಳನ್ನು ಕೊಟ್ರಿ, ಅದು ಒಂದು ಅವ್ಯಕ್ತಕ್ಕೆ ಏನೋ ಒಂದನ್ನ ಮುಟ್ಲಿಕ್ಕೆ ಅಥವಾ ಅವ್ಯಕ್ತದ ಜೊತೆಗೆ ಏನೋ ಒಂದು ಸಂಬಂಧ ಕಲ್ಪಿಸುವುದು ಏನಿದೆ ಅದು ಯಾವಾಗಲೂ ನನಗೊಂದು ಸ್ವಲ್ಪ ತುಂಬಾ ಒಂದು ಆಸಕ್ತಿಕರವಾಗಿ ಕಾಣುವಂತ ಕ್ಷೇತ್ರ ಅದು ನನಗೆ. ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತೇ ಇರುವಂತಿಲ್ಲ, ಆಬ್ವಿಯಸ್ ಯಾವ್ದು ಇಲ್ಲವೋ ಅದು ಯಾವಾಗಲೂ ತುಂಬಾ ನನಗೆ ಕುತೂಹಲದ ವಿಷಯ. ಅಲ್ಲಿ ಏನೋ ಆಗ್ತಾ ಇದೆ, ಅದೇನೋ ಆಗ್ತಾ ಇದೆ ಅಂತ. ಆಮೇಲೆ ಅಲ್ಲಿ ಏನೋ ಆಗ್ತಾ ಇರೋದಿದೆಯಲ್ಲ, ಅದನ್ನ ನಮಗೆ ನಮ್ಮ ಐಂದ್ರಿಕ ಜಗತ್ತನ್ನು ಬಿಟ್ಟರೆ ಬೇರೆ ಯಾವ ರೀತಿಯಿಂದಲೂ ಅದನ್ನ ನಮಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಕಥೆಗಳಲ್ಲೂ ಕೂಡ ಅಷ್ಟೇ, ನನ್ನ ಐಂದ್ರಿಕ ಜಗತ್ತಿನಿಂದಲೇ ಅದನ್ನ ಗ್ರಹಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಕೆಲವು ಕಥೆಗಳಿಗೆ ಕೆಲವು ತಂತ್ರಗಳಿದ್ದಾವೆ. ಉದಾಹರಣೆಗೆ ನೀವು ಫ್ಯಾಂಟಸಿಯನ್ನು ತುಂಬಾ ಜನ ಉಪಯೋಗಿಸ್ತಾರೆ ಕೆಲವು ರೀತಿಯ ಕೆಲವು ಸಂಗತಿಗಳನ್ನು ಹೇಳಲಿಕ್ಕೆ. ಆಮೇಲೆ ಜಗತ್ತಿನ ಸಾಹಿತ್ಯದಲ್ಲೂ ಎಷ್ಟೋ ದೊಡ್ಡ ದೊಡ್ಡ ಉದಾಹರಣೆಗಳಿವೆ. ಮೆಟಮಾರ್ಫೋಸಿಸ್ ಫಾರ್ ಎಕ್ಸಾಂಪಲ್ ಬಹಳ ಒಂದು ದೊಡ್ಡ ಕೃತಿ. ಆದರೆ ನನ್ನ ರೀತಿಯ ಬರವಣಿಗೆಗೆ ನಾನು ಆ ಫ್ಯಾಂಟಸಿ ಅಥವಾ ಆ ಥರದ ಒಂದು ತಂತ್ರಗಳನ್ನು ಉಪಯೋಗಿಸೋದು ನಾನು ಇನ್ನುವರೆಗೂ ಉಪಯೋಗಿಸಿಲ್ಲ, ಉಪಯೋಗಿಸ್ಲಾರೆ ಅಂತ ನಾನು ಉಪಯೋಗಿಸೋದು ಇಲ್ಲ ಅಂತಲ್ಲ ನಾನು ಹೇಳಿದ್ದು. ಆದರೆ ನನ್ನ ವಿಧಾನ ನನಗೆ ಗೊತ್ತಿರೋ ಸಂಗತಿಗಳ ಮೂಲಕ ಅವ್ಯಕ್ತವನ್ನ ಮುಟ್ಲಿಕ್ಕೆ ಸಾಧ್ಯವ ಅಂತ ಒಂದು ಪರಿಶೀಲನೆ ಇದೆ ಅಲ್ಲ, ಅದು ನನಗೆ ಯಾವಾಗಲೂ ತುಂಬಾ ಆಸಕ್ತಿಕರವಾಗಿ ಕಂಡಿದೆ. ಆಸ್ ಎ ರೈಟರ್ ನನಗೆ ಯಾವಾಗಲೂ ಅದು ಎಕ್ಸೈಟ್ ಮಾಡುತ್ತೆ.
ನಿಮ್ಮ ಕಥೆಗಳಲ್ಲಿ ಕಾದಂಬರಿಗಳಿಗೆ ಬರುವ ಸ್ತ್ರೀ ಪಾತ್ರಗಳ ಬಗ್ಗೆ ತುಂಬಾ ಕುತೂಹಲಕರ ಅನಿಸುವಂತ ಕೆಲವು ಅಬ್ಸರ್ವೇಷನ್ಸ್ ಇದೆ. ಉದಾಹರಣೆಗೆ ಪ್ರೇಮಕ್ಕ ಇರಬಹುದು, ಸರೋಜಿನಿ ಅಂತ ಒಂದು ಸ್ತ್ರೀ ಪಾತ್ರ ಇರಬಹುದು, ಮುಕ್ತ ಅಥವಾ ರಾಧಿಕಾ ಅಂತ ಒಂದು ಪಾತ್ರ ಇರಬಹುದು, ಅಥವಾ ಇತ್ತೀಚೆಗೆ ಬಂದ ಒಂದು ಬದಿ ಕಡಲು ಕಾದಂಬರಿಯಲ್ಲಿ ಬರುವಂತಹ ಪಂಡರಿ, ಯಮುನೆ, ಕಾವೇರಿ ಅಥವಾ ಗೋದಾವರಿ ಅಂತ ಸ್ತ್ರೀ ಪಾತ್ರಗಳು ತುಂಬಾ ವಿಶಿಷ್ಟವಾದ ಒಂದು ಸ್ತ್ರೀ ಪಾತ್ರಗಳು ಅಂತ ಅನ್ಸುತ್ತೆ ನಮಗೆ. ಕಾರಂತರ ಕಾದಂಬರಿಗಳಲ್ಲಿ ನಾವು ನೋಡ್ತಾ ಇದ್ದಂತ ಒಂದು ಕೆಚ್ಚಿರುವ ಒಂದು ಸಂಸಾರದ ಪೂರ್ತಿ ಹೊಣೆಯನ್ನು ತಕೊಂಡು ನಿರ್ವಹಿಸುವಂತ ಒಂದು ಕೆಚ್ಚಿರುವಂತಹ ಸ್ತ್ರೀ ಪಾತ್ರಗಳಿರಬಹುದು, ಅಥವಾ ಅನೇಕ ಈ ಸಾಂಸಾರಿಕ ಬದುಕಿಗೆ ಎರವಾದಂತ ಒಂದು ನೋವನ್ನು ಅನುಭವಿಸಿದ್ರೂ ಕೂಡ ಅದನ್ನ ವಿಶಿಷ್ಟವಾಗಿ ನಿಭಾಯಿಸಿದಂತ ಒಂದು ಸ್ತ್ರೀ ಪಾತ್ರಗಳನ್ನು ನಾವು ನಿಮ್ಮ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ಪದೇ ಪದೇ ಕಾಣ್ತಾ ಇದ್ದೀವಿ. ಇದಕ್ಕೆ ನೀವು ನಿಮ್ಮ ಉತ್ತರ ಕನ್ನಡದ ಪರಿಸರದ ಒಂದು ನೀವು ನೋಡಿದಂತ ಒಂದು ಪರಿಸರದ್ದು ಕೊಡುಗೆ ಅಂತ ಅನ್ಸುತ್ತೆ ನಿಮಗೆ, ಅಥವಾ ನೀವು ತಾಂತ್ರಿಕ ನೆಲೆಗಟ್ಟಲ್ಲಿ ಇಂಥ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದೀರಿ?
ನಾನು ಬೆಳೆದು ಬಂದಾಗ ನಾನು ತುಂಬಾ ಕಾಲ ನಾನು ಅಡಿಗೆ ಮನೆಯಲ್ಲಿ ಕಳೆದಿದ್ದೇನೆ. ನನಗೆ ತುಂಬಾ ಇಷ್ಟ ಅಂದ್ರೆ ನನಗೆ ನಿಮ್ಗಿನ್ನು ಬಹುಶಃ ನಿಮ್ಗೆ ಗೊತ್ತಿಲ್ಲದಿರೋ ವಿಷಯ ಏನಂದ್ರೆ ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೇನೆ. ನನಗೆ ಅದರಲ್ಲಿ ತುಂಬಾ ಆಸಕ್ತಿ, ಅಡಿಗೆ ನನಗೆ ಬಹಳ ಒಂದು ಆಸಕ್ತಿಯ ವಿಷಯ. ನಾನು ಬೇರೆ ಊರಿಗೆ ಬೇರೆ ದೇಶಕ್ಕೆ ಹೋದರೆ ನಾನು ಅಲ್ಲಿಯ ಕಿರಾಣಿ ಅಂಗಡಿಗೆ ಹೋಗಿ ಅಲ್ಲಿಯ ಸಾಮಾನು ತಂದು ಅಲ್ಲಿ ಅಡಿಗೆ ಮಾಡಿ ನಾನು ತುಂಬಾ ನನಗೆ ಅದರಲ್ಲಿ ಬಹಳ ಒಂದು ಆಸಕ್ತಿ ಕ್ಷೇತ್ರ ಅದು ನನಗೆ. ಮತ್ತೆ ನಾನು ಚಿಕ್ಕಂದಿನಿಂದ ನಾನು ತುಂಬಾ ಈ ಹೆಂಗಸರ ಮಧ್ಯೆ ಬೆಳೆದವನು. ನನಗೆ ತುಂಬಾ ಅಡಿಗೆ ಮನೆಯಲ್ಲಿ ನನಗೆ ನೂರಾರು ಕಥೆಗಳಿದ್ದಾವೆ ಅವಳ ಜೊತೆ ಮಾಡೋದಕ್ಕೆ ಹೇಳೋದಕ್ಕೆ. ಆಮೇಲೆ ತುಂಬಾ ನನಗೆ ಅದು ಬಹಳ ಒಂದು ಫ್ಯಾಸಿನೇಟಿಂಗ್ ಆಗಿತ್ತು. ಯಾಕೆ ಅಂದ್ರೆ ತುಂಬಾ ಕಾರಣಗಳಿಗಾಗಿ. ಒಂದು, ನಾನು ತುಂಬಾ ಬಡತನದಲ್ಲಿ ಇದ್ದ ಹೆಂಗಸರನ್ನ, ಕಷ್ಟದಲ್ಲಿದ್ದ ಹೆಂಗಸರನ್ನ ನೋಡಿದ್ದೇನೆ. ಆಮೇಲೆ ಅವರು ಯಾವುದೇ ಒಂದು ಅಂದ್ರೆ ಆದರೂ ಅವರು ಅಂತ ಕಷ್ಟದಲ್ಲೂ ಅವರು ಒಂದು ಕುಟುಂಬಕ್ಕೆ ಅಡಿಗೆ ಮಾಡಿ ಹಾಕ್ತಿದ್ರು. ಯಾಕಂದ್ರೆ ಅವರಿಗೆ ಒಂದು ಅದನ್ನು ಒಂದು ಸಲಹುವ ಗುಣ ಇತ್ತು. ಸೊ ಅದು ನನ್ನ ಮೇಲೆ ಬಹಳ ಪರಿಣಾಮ ಮಾಡಿದೆ ಅಂತ ನಾನು ತುಂಬಾ ಜನ ಹೆಂಗಸರನ್ನ ನಾನು ನೋಡಿದ್ದೇನೆ. ಆಮೇಲೆ ನನ್ನ ಸಂಬಂಧಿಯೊಬ್ರು ಒಬ್ರು ಹೆಂಗಸಿದ್ರು, ಅವರು ಯಾವಾಗಲೂ ನಾನು ಅವರಿಗೆ ಬಹಳ ಕತೆ ಹೇಳಿ ಅಂತ ನಾನು ತುಂಬಾ ಅವ್ರನ್ನ ಬಿಡಿಸ್ತಾ ಇದ್ದೆ. ಆದ್ರೆ ಅವರು ಒಂದೇ ಕತೆ ಹೇಳ್ತಾ ಇದ್ರು ಯಾವಾಗಲೂ. ಅದು ನನಗೆ, ನಾನು ಇದನ್ನ ಬೇರೆ ಕಡೆ ಎಲ್ಲ ಮಾತಾಡಿದ್ದೇನೆ ಇದ್ರ ಬಗ್ಗೆ. ಅವ್ರು ಒಂದೇ ಕತೆನ ಅವರು ನೆರಳಿನ ಕಳ್ಳ ಅಂತ ಒಂದು ಕತೆ ಹೇಳ್ತಾ ಇದ್ರು ನಮ್ಗೆ. ಆ ಕಥೆಯನ್ನು ಅವರು ನಾನು ಅವರಿಗೆ 10 ಸರ್ತಿ, 100 ಸರ್ತಿ, 1000 ಸರ್ತಿ ಅದನ್ನು ಕೇಳಿರ್ಬೋದು. ಹೇಳಿದಾಗಲೆಲ್ಲ ಅವರು ಅದೇ ಕಥೆ ಹೇಳ್ತಿದ್ರು. ಆದ್ರೆ ಅವ್ರದ್ದು ಏನು ವಿಶೇಷ ಅಂದ್ರೆ ಪ್ರತಿ ಸಲ ಅದನ್ನು ಬೇರೆ ತರ ಹೇಳ್ತಿದ್ರು ಅವರು. ಅಂದ್ರೆ ಕಥೆ ಅದೇನೆ, ಆದ್ರೆ ನಾನು ಅವರು ಕೊಟ್ಟಿಗೆಯಲ್ಲಿದ್ರೆ ಅವರು ಆ ಕತೆ ಕೊಟ್ಟಿಗೆಯಿಂದ ಶುರು ಆಗ್ತಿತ್ತು. ಅಂದ್ರೆ ಅಲ್ಲಿ ಏನೋ ಮಾಡ್ತಾ ಬಂದಿದ್ರು, ಅವ್ರ ಅಮ್ಮ ಬಂದಿದ್ರು, ಹೀಗೆ ಅದನ್ನ ಕತೆ ಶುರು ಮಾಡ್ತಿದ್ರು. ಅವ್ರು ಅಡಿಗೆ ಮನೆಯಲ್ಲಿದ್ರೆ ಆ ಕತೆ ಶುರು, ಆ ಕಳ್ಳ ಏನಿದಾನೆ ಅವನು ಅಡಿಗೆ ಮನೆಯಲ್ಲಿ ತಿಂಡಿ ತಿಂತಾ ಇರ್ತಿದ್ದ, ಅಲ್ಲಿಂದ ಶುರು ಆಗ್ತಿತ್ತು. ಹೀಗೆ ಅವ್ರು ಪ್ರತಿಯೊಂದು ಆ ಇವರು ಎಲ್ಲಿ ಯಾವ ಜಾಗದಲ್ಲಿ ಇರ್ತಿದ್ರು ಅಲ್ಲಿಂದ ಆ ಕತೆ ಶುರು ಮಾಡಿ ಅವತ್ತಿನ ದಿನಕ್ಕೆ ಅದನ್ನ ಹೊಂದಿಸಿ ಒಟ್ಟಲ್ಲಿ ಅವರ ಒಂದು ವೇ ಆಫ್ ಅವ್ರದ್ದೊಂದು ಕತೆ ಒಂದು ಹೇಳೋದಿದೆಯಲ್ಲ, ಅದು ನನ್ನ ಮೇಲೆ ಬಹಳ ಪರಿಣಾಮ ಮಾಡಿದೆ. ಅದು ಒಂದು ರೀತಿ ಕಥನ ಕ್ರಮಕ್ಕೆ ಬಹಳ ಒಳ್ಳೆಯ ಒಂದು ಉದಾಹರಣೆ ಅಂತ ನನಗನ್ಸುತ್ತೆ. ಆಮೇಲೆ ಅಷ್ಟಲ್ಲದೆ ಅವರು ತುಂಬಾ ಅವರು ಅವ್ರ ಮನೆಗೆ ಅವ್ರು ತುಂಬಾ ಅದ್ರ ಅವರಿಗೆ ಊಟಕ್ಕೆಲ್ಲ ಬಹಳ ಕಷ್ಟ ಇತ್ತು. ಬಹಳ ತುಂಬಾ ಬಡತನದಲ್ಲಿ ಇದ್ದವರು ಅವರು. ಅವ್ರ ಮನೆಗೆ ಬರೀ ಅಕ್ಕಿ ಮಾತ್ರ ಬರ್ತಿತ್ತು. ಸೊ ಹಂಗಾಗಿ ಅವರು ಅಕ್ಕಿಯ ನಾನಾ ರೀತಿಯ ಖಾದ್ಯಗಳನ್ನು ಮಾಡ್ತಿದ್ರು. ಅಂದ್ರೆ ಅವರು ಒಂದು ನನಗೆ ಹೆಂಗ್ ಕತೆ ಹೇಳ್ತಿದ್ರು, ಅವರು ಒಂದೇ ಕಥೆಯನ್ನು ನಾನಾ ರೀತಿಯಾಗಿ, ಅದೇ ರೀತಿ ಅವರು ಬರೀ ಅಕ್ಕಿಯಿಂದ ಅವ್ರ ಹತ್ರ ನಾನು ಎಷ್ಟೊಂದು ರೀತಿಯ ಅಡಿಗೆ ವಿಧಾನಗಳನ್ನ ಅಕ್ಕಿಯಿಂದ ಮಾಡುವ ನಾನಾ ರೀತಿಯ ಬೆಳಗಿನ ಸಂಜೆಯಿಂದ ರಾತ್ರಿವರೆಗೂ, ಯಾಕಂದ್ರೆ ಬೇರೆ ಏನು ಅವ್ರಿಗೆ ಇನ್ಕಮ್ ಇರಲಿಲ್ಲ, ಬೇರೆ ಏನು ಅವ್ರಿಗೆ ಆದಾಯ ಇರಲಿಲ್ಲ, ಒಂದಷ್ಟು ಅಕ್ಕಿ ಬರ್ತಿತ್ತು ಅವ್ರಿಗೆ ಅಷ್ಟು ಬಿಟ್ರೆ. ಸೊ ಈ ರೀತಿಯ ಪಾತ್ರಗಳು, ಈ ರೀತಿಯ ಇದು ನನ್ನ ಬಾಲ್ಯವನ್ನೆಲ್ಲ ತುಂಬಾ ತುಂಬಿಕೊಂಡಿವೆ ಇವು. ಹಂಗಾಗಿ ಅದು ಸಹಜವಾಗಿ ನನ್ನ ಕತೆ ಕಾದಂಬರಿಗಳಲ್ಲಿ ಬರುತ್ತೆ. ಆಮೇಲೆ ಇದನ್ನ ನಾನು ಯಾವುದೇ ತಂತ್ರವಾಗಿ ಉಪಯೋಗಿಸಲಿಲ್ಲ. ಅಂದ್ರೆ ನಾನು ಈ ಕಥನ ಕೌಶಲ್ಯ ಏನಿದೆ, ಅಂದ್ರೆ ಈ ಕ್ರಾಫ್ಟ್ಮನ್ಶಿಪ್ ಏನಿದೆ ಅಲ್ಲ, ಅದು ಅದು ಒಂದು ಕಥೆಯನ್ನ ಪರಿಣಾಮಕಾರಿಯಾಗಿ ಹೇಳಲಿಕ್ಕೆ ತುಂಬಾ ಮಹತ್ವದ್ದು. ಅಂದ್ರೆ ಒಂದು ನೀವು ಒಂದು ಕುರ್ಚಿ ಮಾಡಿದರೆ ಅದಕ್ಕೆ ಮೊಳೆ ಹೊಡೆದಂಗದು, ಆದ್ರೆ ಅದು ಮೊಳೆ ಕಾಣಿಸ್ಬಾರ್ದು ಮತ್ತೆ ಚುಚ್ಚಬಾರ್ದು, ಹಂಗಿರ್ಬೇಕು ತಂತ್ರ. ಅದು ತಂತ್ರ ನಿಮ್ ಕಣ್ಣಿಗೆ ಹೊಡೆದ್ರೆ ಅವಾಗ ಅದು ಬ್ಯಾಡ್ ಕಾರ್ಪೆಂಟ್ರಿ ಅಂತ ಅಂದ್ರೆ ನಿಮ್ಗದು ನಿಮ್ ಕತೆ ಹೇಳಕ್ ಬರೋದಿಲ್ಲ ಅಂತ ಅದರ ಅರ್ಥ. ಅಥವಾ ನೀವು ಪ್ರಯೋಗಕ್ಕಾಗಿ ಪ್ರಯೋಗಶೀಲತೆ ಮಾಡಿದ್ರೆ, ನೀನು ಹೊಸದನ್ನು ಹೊಸ ರೀತಿಯಿಂದ ಹೇಳಬೇಕು ಅಂತ ಮಾಡಿದ್ರೆ ಅದು ಆವಾಗಲೂ ಅದು ಕುರ್ಚಿಗೆ ಮೊಳೆ ಕಂಡಂಗೆನೆ ಅದು. ಅದರಿಂದ ಅದು ಇರಬೇಕು, ಅದು ಅತ್ಯಗತ್ಯ. ಆದ್ರೆ ಅದು ಕಣ್ಣಿಗೆ ಕಾಣಿಸಬಾರ್ದು, ಕೈಗೆ ತಾಗಬಾರ್ದು, ಆ ತರ ತಂತ್ರ ಇರಬೇಕು.
ಅದೇ ರೀತಿ ಈಗ ಒಂದು ಪಬ್ಬನ ಪಾತ್ರ ಇರ್ಬೋದು ಅಥವಾ ಜನ್ನ ಇರ್ಬೋದು, ಅವನು ಕ್ರಮೇಣ ಬುಗುರಿಯಾದ, ಕ್ರಮೇಣ ಉಪ್ಪಾಗ್ತಾನೆ, ಕ್ರಮೇಣ ಒಬ್ಬ ಶರವಣ ಆಗ್ತಾನೆ ಅಂತ ನನಗನ್ಸುತ್ತೆ. ನಿಮ್ಮ ಕಥೆಗಳನ್ನು ಗಮನಿಸುವಾಗ ಈ ಒಂದು ವ್ಯಕ್ತಿತ್ವ ಇದೆಯಲ್ಲ, ಒಂದು ರೀತಿಯಲ್ಲಿ ಸ್ವಲ್ಪ ಅವನು ಅಸಹಾಯಕ, ಸ್ವಲ್ಪ ಮೂರ್ಖ, ಸ್ವಲ್ಪ ಮುಗ್ಧ, ಮತ್ತೆ ಸಮಾಜ ಅವನನ್ನು ಒಂದು ರೀತಿಯಲ್ಲಿ ಬಳಸ್ಕೊಳ್ತಾ ಇರುವಾಗಲೂ ಅವನು ನಮ್ಗೆ ಇನ್ನೇನನ್ನು ತೋರಿಸ್ತಾ ಇರ್ತಾನೆ ಆ ಕಥೆಗಳಲ್ಲಿ. ಈ ಪಾತ್ರ ಕೂಡ ನಿಮ್ಮ ಕಥೆಗಳಿಂದ ಕತೆಗೆ ಬೆಳೀತಾ ಬಂದಿದೆ, ಇದನ್ನ ನೀವು ವಿವರಿಸಬಹುದು ನನಗೆ?
ಅಂದ್ರೆ ಇದು ಒಂದು ಕಥಾ ಪ್ರಪಂಚ ಇದೆಯಲ್ಲ, ನನಗೆ ನನಗೆ ಅನಿಸುತ್ತೆ ನನ್ನ ಎಲ್ಲ ಕಥೆಗಳು ಕಾದಂಬರಿಗಳು ಇದೆಲ್ಲ ಸೇರಿ ಒಂದು ಒಂದು ಜಗತ್ತಿದೆ. ಆಮೇಲೆ ಅದು ಆ ಜಗತ್ತಲ್ಲಿ ಇದೆಲ್ಲ ಈ ಎಲ್ಲ ಪಾತ್ರಗಳು ಬೇರೆ ಬೇರೆ ರೀತಿಯಿಂದ ಆಗ್ತಾ ಇವೆ. ಇದು ನನಗೆ, ನಾನು ಹೊಸದಾಗಿ ಬರೀಲಿಕ್ಕೆ ಶುರು ಮಾಡಿದಾಗ ನನಗೆ ಈ ತರದ ಒಂದು ನನಗೆ ಅನಿಸಿರಲಿಲ್ಲ. ಅಥವಾ ನನಗದು ಯಾಕಂದ್ರೆ ಒಂದೆರಡು ಕತೆ ಬರೆದಾಗ ನಿಮ್ಗೇನು ಅನಿಸಲ್ಲ, ಅಥವಾ ಐದು ಕತೆ ಬರೆದಾಗ ನಿಮ್ಗೇನು ಅನಿಸೋದಿಲ್ಲ. ಆದ್ರೆ ನೀವು ಮತ್ತೆ ಅದು ಬರವಣಿಗೆ ಮುಂದುವರಿಸ್ತಾ ಹೋದಂಗೆ ಕೆಲವು ಸಂಗತಿಗಳು ಮತ್ತೆ ಅಥವಾ ಅದೇ ಪಾತ್ರಗಳು ನಿಮಗೆ ಹೊಸ ಅರ್ಥಗಳನ್ನ ಕೊಡ್ತವೆ. ಅಂದ್ರೆ ಉದಾಹರಣೆಗೆ ಕೆಲವಿಗೆ ನೀವು ಪಾತ್ರಗಳ ಹೆಸರುಗಳನ್ನು ಹೇಳಿದ್ರೆ ಅದು ಮೊದಲ ಕಥೆಯಲ್ಲಿ, ಮೊದಲ ಕೆಲವು ಕಥೆಗಳಲ್ಲಿ ಅವುಗಳಿಗೆ ಇರುವ ವ್ಯಾಪ್ತಿ ಏನಿದೆ, ಆ ವ್ಯಕ್ತಿತ್ವದ ವ್ಯಾಪ್ತಿ ಅಥವಾ ಪಾತ್ರಗಳ ವ್ಯಾಪ್ತಿ, ಅದು ನಮಗೆ ಇನ್ನೂ ನಮ್ಮ ಅನುಭವ ಇನ್ನೂ ಹೆಚ್ಚಾಗ್ತಾ ಇದ್ದಂಗೆ ಅದರ ವ್ಯಾಪ್ತಿನೂ ಹೆಚ್ಚು ದಕ್ತಾ ಹೋಗುತ್ತೆ. ಹಾಗಾಗಿ ಆ ಪಾತ್ರಗಳು ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸುವ ಸಾಧ್ಯತೆ ಇದೆ. ಮತ್ತದು ಸಾಮಾನ್ಯವಾಗಿ ನೀವು ಬೇರೆ ಕಥೆಗಾರರಲ್ಲೂ ನೀವು ಅದನ್ನ ಕಾಣ್ತೀರಿ. ಅಂದ್ರೆ ಒಂದೇ ರೀತಿಯ ಕಾಳಜಿ, ಒಂದೇ ರೀತಿಯ ಪಾತ್ರಗಳು, ಅಂದ್ರೆ ಒಂದೇ ರೀತಿ ಅಂತಲ್ಲ, ಅದು ಒಂದೇ ಮೂಲದಿಂದ ಬಂದಂತಹ ಕೆಲವು ಪಾತ್ರಗಳು ಮತ್ತೆ ಕೆಲವು ಕಾಳಜಿಗಳು ಮತ್ತೆ ಅದು ತುಂಬಾ ಒಬ್ಬ ಲೇಖಕನಿಗೆ ಸಹಜ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ನಾವು ಮತ್ತೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅದನ್ನು ನೋಡ್ತಾ ಇದ್ದಂಗೆ ಬೇರೆ ಬೇರೆ ವಿವರಗಳು ಅದಕ್ಕೆ ಸೇರ್ಕೊಳ್ತಾವೆ, ಬೇರೆ ಬೇರೆ ಅರ್ಥಗಳು ಅದಕ್ಕೆ ಸೇರ್ಕೊಳ್ತಾವೆ. ನಾವು ನೋಡದೇ ಇರೋದು, ನಾವು ಆಗ ಅಮುಖ್ಯ ಅಂತ ತಿಳ್ಕೊಂಡಿದ್ದೇನೆ, ಅದು ಈಗ ನಮ್ಗೆ ಹೆಚ್ಚು ಮುಖ್ಯವಾಗಿ ಕಾಣಿಸುತ್ತೆ, ಪರಿಣಾಮಕಾರಿಯಾಗಿ ಕಾಣಿಸುತ್ತೆ. ನಾವು ಯಾಕೆ ಅದನ್ನು ಅಷ್ಟು ಗಮನ ಇಟ್ಟು ನೋಡಲಿಲ್ಲ ಆವಾಗ, ಇದಕ್ಕೆ ಬೇರೆ ಏನೋ ಅರ್ಥ ಇತ್ತಲ್ಲ ಅಂತ ಈಗ ನಮ್ಗೆ ಅನಿಸುತ್ತೆ. ಸೊ ಅದು ಹೆಚ್ಚು ಒಂದು ಕಥಾ ಪ್ರಪಂಚದಲ್ಲಿ, ಒಂದು ಕಥಾ ಲೋಕದಲ್ಲಿ ಇದು ಹೆಚ್ಚು ಅದು ಸಹಜವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ.
ನಿಮ್ಮ ಒಂದು ಬದಿ ಕಡಲು ಕಾದಂಬರಿಯಲ್ಲಿ ಮೊದಲಿಗೆ ಒಂದು ಮಾತು ಹೇಳಿದಿರಿ, ಬರೆಯುವ ಹೊತ್ತಿಗೆ ಮಹತ್ವದ್ದೆಂದು ಅನಿಸಿದ ಹಲವು ಸಂಗತಿಗಳು ಕಾಲಾಂತರದಲ್ಲಿ ಅದೇ ತೀವ್ರತೆಯಲ್ಲಿ ಕಾಣಿಸದೇ ಇರುವುದರಿಂದ ದೀರ್ಘ ಬರವಣಿಗೆಗೆ ಮತ್ತೊಮ್ಮೆ ಕೈ ಹಚ್ಚಲು ಅಳುಕಾಗ್ತದೆ ಅಂತ. ನಿಮ್ಮ ಅಂಕುರದ ಕಥೆಗಳನ್ನು ನೋಡಿದ್ರು ಕೂಡ ಅದನ್ನು ನೀವು ಸುಮಾರು ನಿಮ್ಮ 17-18 ವಯಸ್ಸಿನಲ್ಲಿ ಬರೆದಿದ್ದು ಅಂತ ಕೇಳುವಾಗಲೇ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಂತ ಆ ಕಥೆಗಳು ಇವತ್ತು ಮಸುಕಾಗಿವೆ ಅಂತ ನಮ್ಗೆ ಅನಿಸದೇ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಈ ಕಾಲಾಂತರದಲ್ಲಿ ಆ ಭಾವನೆಗಳಿಗೆ ತೀವ್ರತೆ ಕಡಿಮೆ ಆಗುತ್ತೆ ಅಂತ ಯಾಕನ್ಸುತ್ತೆ? ಒಂದು ಈ ಮತ್ತೊಮ್ಮೆ ಕೈ ಹಚ್ಚುವ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ತಿಳಿಸಬೇಕು.
ನಾನು ಆ ಮಾತನ್ನು ಬರೆದಿದ್ದು ಈ ಕಾದಂಬರಿಯ ಪರಿಷ್ಕರಣೆಯ ಬಗ್ಗೆ. ಅಂದ್ರೆ ಈ ದೀರ್ಘ ಕಾದಂಬರಿಯನ್ನು ಬರೆದ ಮೇಲೆ ಅದರ ಒಳಗಡೆ ಅದು ತುಂಬಾ ಒಂದು ಸಂಕೀರ್ಣವಾದ ಒಂದು ಕಟ್ಟಡ ಇದೆ ಅದರೊಳಗಡೆ. ಅಂದ್ರೆ ಅದಕ್ಕೆ ನೀವು ಆ ಸಂದರ್ಭಗಳನ್ನ, ಅದರ ಅಧ್ಯಾಯಗಳನ್ನ ನೋಡಿದ್ರೆ ಅದು ಬೇರೆ ಬೇರೆ ವರ್ಷದ ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ಋತುಮಾನಗಳಲ್ಲಿ, ಬೇರೆ ಬೇರೆ ಬೆಳಕಿನಲ್ಲಿ, ದಿನದ ಬೇರೆ ಬೇರೆ ಭಾಗದಲ್ಲೇ ಜರುಗುವಂತದ್ದು. ಸೊ ಅಷ್ಟೊಂದು ಆ ಕಾಂಪ್ಲೆಕ್ಸ್ ಅನ್ನು ನಾನು ಮತ್ತೆ ಈಗ ಒಂದು ಅದನ್ನ ಬರೆದು ಒಂದ್ ಎರಡು ಮೂರು ವರ್ಷ ಬಿಟ್ಟು ಮತ್ತೆ ಅದನ್ನ ಪರಿಷ್ಕರಣೆ ಮಾಡೋದಿದೆಯಲ್ಲ, ಆವಾಗ ಅದ್ರ ಒಳಗಡೆ ಹೋಗ್ಲಿಕ್ಕೆ ಒಂದು ವಾರ ಬೇಕಾಗುತ್ತೆ. ಅಂದ್ರೆ ಅದನ್ನೆಲ್ಲ ಅದೇ ಮನಸ್ಥಿತಿ ಇಲ್ಲ ಅದನ್ನೆಲ್ಲ ನೋಡ್ಲಿಕ್ಕೆ, ಆ ಪರಿಸ್ಥಿತಿ ಅಂತ ಒಂದು ಪ್ರೊಸೆಸ್ ಇದೆಯಲ್ಲ, ಅದನ್ನ ಮತ್ತೊಂದ್ಸಲ ಇಂಥ ಒಂದು ದೀರ್ಘ ಬೆಳವಣಿಗೆ ಮತ್ತೊಮ್ಮೆ ಕೈ ಹೆಚ್ಚಲಿಕ್ಕೆ ಅಳಕಾಗುತ್ತದೆ ಅಂತ ನಾನು, ಅದು ನನ್ನ ಉದ್ದೇಶ. ಅಂದ್ರೆ ಅದು ಆ ತೀವ್ರತೆಯಲ್ಲಿ ಕಾಣಿಸೋದಿಲ್ಲ, ಆ ತೀವ್ರತೆಯಲ್ಲಿ ಆವಾಗ ನಾವು ಅದು ಅನಗತ್ಯ ಅಂತ ತಿಳ್ಕೊಂಡಿರ್ತೇವೆ. ಅಥವಾ ಬರೆಯುವಾಗ ಏನೋ ಒಂದು ಮನಸ್ಸಲ್ಲಿರುತ್ತೆ, ಬರೆಯುವಾಗ ಯಾವುದೊಂದು ಕೆಲವು ಮುಖ್ಯ ಅಂತ ಅನಿಸಿರುವ ಸಂಗತಿಗಳಿರ್ತಾವಲ್ಲ, ಅಂದ್ರೆ ಮುಖ್ಯ ಅಂತ ಕಾದಂಬರಿ ಒಳಗಡೆ ಅದು ಕಾಲಾಂತರದಲ್ಲಿ ಈ ಎಲ್ಲ ಬದಲಾವಣೆಗಳಿಂದ ಅದಷ್ಟು. ಸೊ ಅದು ಆ ಒಟ್ಟು ನಾನು ಬರೆದ ಮಾತು ಪ್ರೊಸೆಸ್ ಬಗ್ಗೆ, ಅಂದ್ರೆ ಪ್ರೊಸೆಸ್ ಆಫ್ ಎಡಿಟಿಂಗ್ ಬಗ್ಗೆ, ಪರಿಷ್ಕರಣೆಯ ಪ್ರಕ್ರಿಯೆ ಬಗ್ಗೆ ನಾನು ಬರೆದಿದ್ದೆ ಹೊರತು ಒಟ್ಟು ಬರವಣಿಗೆಯ ಬಗ್ಗೆ ಅಲ್ಲ. ಸೊ ಹಾಗಾಗಿ ಅದು ಅಪಾರ್ಥಕ್ಕೆ ಎಡೆ ಮಾಡಿಕೊಡಬಾರದು.
ಈಗ ನಾಟಕ ರಚನೆ ಬಗ್ಗೆ ನಿಮ್ಮ ಆಸಕ್ತಿ ಹೇಗೆ ಬಂತು, ಅಥವಾ ಈ ರಂಗ ಸಾಧ್ಯತೆಗಳ ಕುರಿತ ನಿಮ್ಮ ಪರಿಕಲ್ಪನೆಗಳು ಒಂದು ರಂಗ ಕೃತಿಯಾಗಿ ಅದರ ತಾತ್ವಿಕತೆ ಮತ್ತೆ ಅದು ಒಂದು ರಂಗದಲ್ಲಿ ಒಂದು ರಂಗಕೃತಿಯಾಗಿ ಬರುವಾಗ ಮತ್ತೆ ಅದೊಂದು ನಾಟಕವಾಗಿ ಟೆಕ್ಸ್ಟ್ ಆಗಿ ನಮಗೆ ಎರಡರ ಸಂತುಲನ ಮಾಡುವಾಗ ಈ ನಾಟಕ ರಚನೆ ಬಗ್ಗೆ ನಿಮ್ಮ ಆಸಕ್ತಿ ಮತ್ತು ನಿಮ್ಮ ಯೋಜನೆಗಳು ಯಾವ ತರ ಇರ್ತವೆ?
ಅಂದ್ರೆ ನನಗೆ, ನಾನು ನಾಟಕ ಮಾಧ್ಯಮದಲ್ಲಿ ನನಗೆ ಯಾವಾಗಲೂ ಮೊದಲಿಂದಲೂ ಆಸಕ್ತಿ ಇದೆ. ಆದ್ರೆ ನನಗೆ ಅದರ ಬಗ್ಗೆ ಇರುವ ಆಕರ್ಷಣೆ ಏನು ಅಂದ್ರೆ, ನಾನು ಬರೆದ ಕೂಡಲೇ ಅದು ತಕ್ಷಣ ಅದಕ್ಕೊಂದು ಇಂಟರ್ಪ್ರಿಟೇಷನ್ ಸಿಗುತ್ತೆ. ಅಂದ್ರೆ ಆ ನಾಟಕ ಆಡಿದಾಗ ಅದು ನಾನೇನು ನನ್ನ ಮನಸ್ಸಿನಲ್ಲಿ ಒಂದು ನಾಟಕದ ಒಂದು ಕೃತಿ, ಆಮೇಲೆ ಅದಕ್ಕೆ ಕೆಲವು ಸಾಧ್ಯತೆಗಳು ಇರ್ತಾವಲ್ಲ, ಆ ಸಾಧ್ಯತೆಗಳ ಅನ್ವೇಷಣೆ ಇಮಿಡಿಯೇಟ್ಲಿ ಆಗುತ್ತೆ, ತಕ್ಷಣ ನಾವು ಅದನ್ನ ರಂಗದ ಮೇಲೆ ನೋಡಬಹುದು. ಅದು ಒಬ್ಬ ಲೇಖಕನಿಗೆ ತುಂಬಾ ಅವನನ್ನು ತುಂಬಾ ಆಕರ್ಷಿಸುವಂತಹ ವಿಷಯ ಅದು. ಯಾಕಂದ್ರೆ ನಾವೊಂದು ಕಾದಂಬರಿಯನ್ನು ಬರೆದ್ರೆ, ಒಂದು ಕಥೆಯನ್ನು ಬರೆದ್ರೆ, ಅದು ಇನ್ನೊಬ್ಬರ ಮನಸ್ಸಲ್ಲಿ ರೂಪಾಂತರ ಆಗಲಿಕ್ಕೆ ಅಥವಾ ಅದು ರೂಪಾಂತರ ಆದದ್ದು ನಮ್ಮ ಅನುಭವಕ್ಕೆ ಬರಲಿಕ್ಕೆ ಸ್ವಲ್ಪ ಕಾಲ ತಗೊಳ್ಳುತ್ತೆ. ಆದ್ರೆ ಇದು ನಮ್ಮ ಇನ್ನೊಬ್ಬ, ಇದು ತಕ್ಷಣ ಅದು ರಂಗದ ಮೇಲೆ ಬರೋ ಒಂದು ಅನುಭವ ಇದೆಯಲ್ಲ, ಅದು ತುಂಬಾ ಭಿನ್ನವಾದದ್ದು ಮತ್ತೆ ತುಂಬಾ ಅದಕ್ಕೆ ಒಂದು ವಿಚಿತ್ರವಾದ ಒಂದು ಸೆಳೆತ ಇದೆ. ಅಂದ್ರೆ ನನಗಂತೂ ಇದೆ ಅದು. ಸೊ ಹಂಗಾಗಿ ನಾನು ಅದನ್ನ, ಆ ಕ್ಷೇತ್ರದ ಬಗ್ಗೆ ನನಗೆ ಮೊದಲಿಂದಲೂ ಆಸಕ್ತಿ, ನಾನು ಯಾವಾಗಲೂ ಅದರ ಕುರಿತು ಯೋಚನೆಯನ್ನು ಮಾಡ್ತಿರ್ತೇನೆ. ಆಮೇಲೆ ನನ್ನ ಓದಲ್ಲೂ ಕೂಡ ನಾನು ಹೆಚ್ಚು ನಾಟಕದ ಬಗ್ಗೆ, ನನಗೆ ನೋಡೋದು ಮಾತ್ರ ಅಲ್ಲ ಓದೋದ್ರಲ್ಲೂ ನನಗೆ ಹೆಚ್ಚು ಆಸಕ್ತಿ ಇದೆ. ಹಾಗಾಗಿ ಸಾಹಿತ್ಯ ಕೃತಿಯಾಗಿನೂ ನಾಟಕ ನನಗೆ ಒಂದು ಆಕರ್ಷಣೀಯ ಒಂದು ಕ್ಷೇತ್ರವಾಗಿದೆ. ಇದೆಲ್ಲ ಬಿಟ್ಟು ಸುಮ್ಮನೆ ಒಂದು ನಿಮ್ಮ ಕ್ರಾಫ್ಟ್ಮನ್ಶಿಪ್ ದೃಷ್ಟಿಯಿಂದ ನೋಡಿದರೂ ಕೂಡ ನಾಟಕ ಅನ್ನೋದು ಅದು ನಿಮ್ಮ ಬರವಣಿಗೆಗೆ ಒಂದು ಬೇರೆಯೇ ರೀತಿಯ ಒಂದು ಆಯಾಮವನ್ನು ಕೊಡುತ್ತೆ. ಕಥೆಗಳನ್ನು ಬರೆದು, ಕಾದಂಬರಿಗಳನ್ನು ಬರೆದು ಇದ್ದವರಿಗೆ ನೀವು ನಾಟಕ ಬರೀಲಿಕ್ಕಿರೋ ಒಂದು ತಯಾರಿ ಮತ್ತೆ ಒಂದು ಮನಸ್ಥಿತಿ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಬರೆಯೋದೊಂದು ಕ್ರಮ ಇದೆಯಲ್ಲ. ಅಂದ್ರೆ ನೀವು ಎಲ್ಲವನ್ನು ಮಾತಿನಲ್ಲಿ ಹೇಳಬೇಕಾದದ್ದು, ಆಮೇಲೆ ಒಂದಿಷ್ಟೇ ತೋರಿಸಿ ಇನ್ನೊಂದು ಬಹಳಷ್ಟನ್ನು ಅದನ್ನ ನಿಮ್ಮ ಮನಸ್ಸಲ್ಲಿ ಬಿಡುವಂತದ್ದು, ಅಥವಾ ಅದನ್ನ ನಟರಿಗೆ ದಿಗ್ದರ್ಶಕರಿಗೆ ಬಿಡಬೇಕು, ಅದು ಎಲ್ಲ ಅದು ಒಂದು ರೀತಿಯ ಕ್ರಾಫ್ಟ್ಮನ್ಶಿಪ್ ಅಥವಾ ಕಲಾತ್ಮಕ ಕೌಶಲ್ಯ, ಅದು ಕೂಡ ಒಂದು ರೀತಿಯ ಬಹಳ ದೊಡ್ಡ ಸವಾಲು ಅಂತ ನನಗನ್ಸುತ್ತೆ. ಸೊ ಇದೆಲ್ಲದರಿಂದ ನಾನು ಅದಕ್ಕೆ ಆಕರ್ಷಿತನಾದೆ.
ಒಂದು ಕತೆ ಬರೆಯುವುದು ಮತ್ತೆ ಇನ್ನೊಂದು ಕಾದಂಬರಿ ಬರೆಯುವುದು, ಇದೆರಡರಲ್ಲಿ ನಿಮ್ಗೆ ಆ ಬರವಣಿಗೆಯ ಪ್ರಕ್ರಿಯೆಯಲ್ಲಿ ಏನು ವ್ಯತ್ಯಾಸ ಅನಿಸ್ತದೆ, ಯಾವುದು ನಿಮ್ಗೆ ಹೆಚ್ಚು ಇಷ್ಟ ಅನಿಸ್ತದೆ?
ಕಥೆ ಅನ್ನೋದು, ನಾನು ಯಾವಾಗಲೂ ಈ ಉದಾಹರಣೆಯನ್ನ ಕೊಡ್ತಾ ಇರ್ತೇನೆ, ಅದು ನನಗೆ ಶಾಂತನಾಥ್ ದೇಸಾಯಿ ಹೇಳಿದ್ರು. ಅದೇನಂದ್ರೆ ಕಥೆ ಅಂದ್ರೆ ಒಂದು ಮರದ ಮೇಲೆ ಹತ್ತಿ ಅದ್ರ ಹಣ್ಣು ತಿಂದಂಗೆ, ಕಾದಂಬರಿ ಅಂದ್ರೆ ಇಡೀ ತೋಟದಲ್ಲಿ ಓಡಾಡಿ ನಿಮ್ಗೆ ಬೇಕಾದ ಹಣ್ಣು ತೆಗೆದು ಕಿತ್ತಂಗೆ ಅಂತ. ಅಂದ್ರೆ ನಾನು ಹೇಳಬೇಕಾಗದ ಏನಂದ್ರೆ, ಒಟ್ಟು ಎರಡೂ ಮಾಧ್ಯಮ ಇದೆಯಲ್ಲ, ಅದಕ್ಕೆ ಭಿನ್ನವಾದ ಒಂದು ಜೀವನ ದೃಷ್ಟಿ ಬೇಕಾಗುತ್ತೆ. ಎರಡನ್ನು ಬರೀಬೇಕಾದ್ರೆ ನಮ್ಮ ಮನಸ್ಥಿತಿ, ಅದಕ್ಕೆ ಬೇಕಾದ ಸಿದ್ಧತೆ, ಮತ್ತೆ ಅದಕ್ಕೆ ಬೇಕಾದ ಲೋಕದೃಷ್ಟಿ ಎಲ್ಲವೂ ತುಂಬಾ ಭಿನ್ನವಾದದ್ದು. ಆದ್ರಿಂದ ಒಂದು ಕಥೆ ಬರಿತಾ ಬರಿತಾ ಕಾದಂಬರಿ ಆಗೋದಿಲ್ಲ, ಅಥವಾ ಒಂದು ಉದ್ದ ಕಥೆ ಕಾದಂಬರಿ ಆಗೋದಿಲ್ಲ. ಕಾದಂಬರಿಗೆ ಬೇಕಾದ, ಕಾದಂಬರಿಗೆ ತುಂಬಾ ಆಳಬೇಕು. ಅಂದ್ರೆ ಇಟ್ ಈಸ್ ಅಬೌಟ್ ಟೋಟಲ್ ಎಕ್ಸ್ಪೀರಿಯನ್ಸ್, ಅದು ಒಂದು ಅನುಭವದ ಒಂದು ಪೂರ್ಣ ಅನುಭವದ ಬಗ್ಗೆ ಇರುವಂತಹ ಒಂದು ಮಾಧ್ಯಮ ಅದು. ಆದ್ರೆ ಕಥೆ ಅನ್ನೋದು ಹಾಗಲ್ಲ, ಕಥೆಗೆ ಅದರ ಅಳತೆ ಚಿಕ್ಕದು, ಆಮೇಲೆ ಅದರಲ್ಲಿ ನೀವು ಹೇಳಬೇಕಾದ ಸಂಗತಿಗಳನ್ನು ಚುರುಕಾಗಿ ಹೇಳಬೇಕು, ಆಮೇಲೆ ಹೀಗೆ ಅದರದ್ದು ಒಂದು ಇಡೀ ಮಾಧ್ಯಮನೇ ಅದು ಬೇರೆ. ಹಾಗಾಗಿ ಕಥೆಗಾರನಿಗೆ ಮತ್ತೆ ಕಾದಂಬರಿಕಾರನಿಗೆ ಇರಬೇಕಾದ ಮನಸ್ಥಿತಿ ಎರಡು ಬೇರೆ ಬೇರೆ. ಆಮೇಲೆ ಕಾದಂಬರಿ ಬರೆಯುವಾಗ ಹೆಚ್ಚು ಸಾವಧಾನ ಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಸಾವಧಾನ ಅನ್ನೋದು, ನಾನು ನಿಮಗೆ ಒಂದನ್ನ ತಿಳ್ಕೊಂಡು, ಒಂದನ್ನ ಅರಗಿಸ್ಕೊಂಡು, ಒಂದನ್ನ ಸಮಾಧಾನವಾಗಿ ಹೇಳುವ ರೀತಿ. ಸಮಾಧಾನ ಅನ್ನೋದನ್ನ ನೀವು ತುಂಬಾ ಮೆಟಫರಿಕಲ್ ಆದ ಅರ್ಥದಲ್ಲಿ ಅದನ್ನ ತಗೊಳ್ಬೇಕು, ಸಮಾಧಾನಕರವಾದ ರೀತಿಯಲ್ಲಿ ಅದನ್ನ ಹೇಳಬೇಕು. ಸೊ ಈ ಎಲ್ಲ ರೀತಿಯಿಂದ ಇದೆರಡು ಸಂಪೂರ್ಣ ಭಿನ್ನವಾದ ಮಾಧ್ಯಮಗಳಂತಲೇ ನನಗೆ ಅನ್ಸುತ್ತೆ. ಆಮೇಲೆ ನಾನು ಈ ಕಾದಂಬರಿಗಳನ್ನ ಬರಿತಾ ಇರೋದಕ್ಕೂ ಮತ್ತೆ ಅದನ್ನ ಅಂದ್ರೆ ಈ ಕ್ಷೇತ್ರದಲ್ಲಿ ನಾನು ಈಗ ಎರಡು ಕಾದಂಬರಿಗಳು ಬರೆಯೋದಕ್ಕೂ ಇದೇ ಒಂದು ಕಾರಣ, ಯಾಕಂದ್ರೆ ಅದು ನನಗೆ ಹೆಚ್ಚು ಸ್ಪೇಸ್ ಅನ್ನು ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ.
ಒಂದು ಸಾಹಿತ್ಯ ಪತ್ರಿಕೆಯನ್ನ ದೀರ್ಘಕಾಲ ನಡೆಸಿಕೊಂಡು ಬರುವುದು ಮತ್ತೆ ಸರಿಯಾಗಿ ನಡೆಸಿಕೊಂಡು ಬರೋದು, ಈ ಸಮಯಕ್ಕೆ ಸರಿಯಾಗಿ ಅದನ್ನ ಓದುಗರಿಗೆ ತಲುಪಿಸಿ ಒಂದು ಆ ಬದ್ಧತೆಯನ್ನು ಉಳಿಸಿಕೊಂಡು ನಡೆಸಿಕೊಂಡು ಬರೋದು, ಎರಡು ತುಂಬಾ ಕಷ್ಟ ಅನ್ನೋ ಒಂದು ಸಾಮಾನ್ಯ ಅಭಿಪ್ರಾಯ ಇರುವಾಗ, ದೇಶಕಾಲದಂತ ಒಂದು ಪತ್ರಿಕೆ ಈಗಾಗಲೇ 3 ವರ್ಷಗಳನ್ನ ಪೂರೈಸ್ತಾ ಇದೆ, ಈ ಅನುಭವ ಹೇಗಿತ್ತು? ಮತ್ತೆ ದೇಶಕಾಲದ ಸಂಪಾದಕರಾಗಿ ದೇಶಕಾಲವನ್ನ ಮುಂದಿನ ದಿನಗಳಲ್ಲಿ ಇನ್ನು ಸ್ವಲ್ಪ ವಿಭಿನ್ನವಾಗಿ ರೂಪಿಸುವ ಬಗ್ಗೆ ಏನಾದರೂ ಯೋಜನೆಗಳಿದೆಯಾ?
ಇದು ಕಷ್ಟ ಅಂದ್ರೆ ನಿಜವಾಗ್ಲೂ ಅದಕ್ಕೆ ತುಂಬಾ ಕೆಲಸ ಇದೆ, ಯಾಕಂದ್ರೆ ಕೆಲಸ ಇಲ್ಲದೆ ಅದು ಯಾವುದು ಆಗೋದಿಲ್ಲ. ಯಾಕಂದ್ರೆ ಒಂದು ಪತ್ರಿಕೆ ನಡೆಸೋದಂದ್ರೆ ಅದಕ್ಕೆ ಮೊದಲಿಂದ ಕೊನೆವರೆಗೂ ಈ ನಮ್ಮೊಂದು ಸಣ್ಣ ತಂಡ ಇದೆ, ಆ ತಂಡದಿಂದಲೇ ನಾವು ಅದನ್ನ ಮಾಡ್ತೀವಿ. ಚನ್ನಕೇಶವ ಅಂತ ಅದಕ್ಕೆ ವಿನ್ಯಾಸಕಾರರಿದ್ದಾರೆ. ಸೊ ಹೀಗೆ ಆಮೇಲೆ ಅಕ್ಷರ, ಕೆ ವಿ ಅಕ್ಷರ ನನ್ನ ಜೊತೆಗಿದ್ದಾರೆ. ಅದಷ್ಟೇ ಅಲ್ಲದೆ ಇನ್ನೂ ತುಂಬಾ ಜನ ಸ್ನೇಹಿತರಿದ್ದಾರೆ. ಇದೆಲ್ಲ ಒಬ್ಬನೇ ಮಾಡ್ಲಿಕ್ಕೆ ಆಗುವಂತ ಕೆಲಸ ಅಲ್ಲ ಇದು. ಅದರಿಂದ ಇದೊಂದು ಈ ನನ್ನ ಸಾಹಿತ್ಯ ಸ್ನೇಹಿತರು, ಲೇಖಕ ಮಿತ್ರರು, ಆಮೇಲೆ ಓದುಗರು, ಚಂದಾದಾರರು, ಇವೆಲ್ಲ ಒಂದು ದೊಡ್ಡ ಒಂದು ಬಳಗ ಅಂತ ತಿಳ್ಕೊಂಡು ನಾವು ಮಾಡ್ತಾ ಇದೀವಿ. ಆಮೇಲೆ ಅದರಲ್ಲೂ ನನಗೆ ಈವರೆಗೆ ತುಂಬಾ ಸಹಕಾರ ಎಲ್ಲ ಸಿಕ್ಕಿದೆ. ಅದು ಇನ್ನು ಅದರ ಸಮಯದ ಬಗ್ಗೆ ಕೇಳಿದ್ರೆ ಅದು ಅದು ಮಾಡಬೇಕಂತ ಒಂದು ನಿಮ್ಗೆ ಅನಿಸಿದ್ರೆ ಆಮೇಲೆ ಅದಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಟ್ಟರೆ ಆವಾಗ ಅದು ಎಲ್ಲವೂ ಸಮಯಕ್ಕೆ ಸರಿಯಾಗಿ ಬರುತ್ತೆ. ಅದಕ್ಕೇನು ಅದರಲ್ಲೇನು ಅದೇನು ತೊಂದರೆನೇ ಆಗಬಾರ್ದು. ಯಾಕಂದ್ರೆ ಅದು ಅದೊಂದು ರೀತಿಯ ಕಮಿಟ್ಮೆಂಟ್. ಅದು ನಾವು ನಮ್ಮ ಚಂದಾದಾರರಿಗೆ ಓದಿಗೆ ನಾವು ಪ್ರತಿ ತಿಂಗಳು ತರ್ತೇವೆ ಅಂದ್ರೆ ಪ್ರತಿ ತಿಂಗಳು ತರಬೇಕು ಅದನ್ನ. ಆದ್ರಿಂದ ದುರದೃಷ್ಟವಶಾತ್ ನಮ್ಮಲ್ಲಿ ಹೆಚ್ಚು ಸಾಹಿತ್ಯ ಹೆಚ್ಚು ಪಾಲು ಸಾಹಿತ್ಯ ಪತ್ರಿಕೆಗಳು ಸಮಯಕ್ಕೆ ಸರಿಯಾಗಿ ಬರದೇ ಇರೋದ್ರಿಂದ ಸಮಯಕ್ಕೆ ಸರಿಯಾಗಿ ಬರೋದೇ ಒಂದು ದೊಡ್ಡ ಭಾಗ್ಯ ಅನ್ನುವಂಗಾಗಿದೆ. ಅದು ಆಕ್ಚುಲಿ ನೀವು ಅದು ಬೇಸಿಕ್ ಆದ ಒಂದು ಕಮಿಟ್ಮೆಂಟ್. ಅದು ಅದೊಂದು ಕನಿಷ್ಠವಾದ ಒಬ್ಬ ಚಂದಾದಾರರಿಗೆ ನಾವು ಪ್ರತಿ ತಿಂಗಳು ತರ್ತೀವಿ ಅಂದ್ರೆ ನಾವು ಪ್ರತಿ ತಿಂಗಳು ಒಂದು ಪತ್ರಿಕೆಯನ್ನು ಕೊಡೋದು ಒಂದು ಕನಿಷ್ಠವಾದ ಒಂದು ಧರ್ಮ. ಆದ್ರೆ ಇಲ್ಲಿವರೆಗೂ ಲೇಖಕರ ಸಹಕಾರ ಇರೋದ್ರಿಂದ ತುಂಬಾ ಜನ ಅದನ್ನ ನಾನು ಕೇಳಿದವರು ಸರಿಯಾದ ಸಮಯಕ್ಕೆ ಬರೆದು ಕೊಡೋದ್ರಿಂದ ಇದನ್ನೆಲ್ಲ ಮಾಡೋದು ಸಾಧ್ಯ ಆಗಿದೆ.
ನಮ್ಮ ಆರಂಭದ ಸಂಚಿಕೆಗಳಲ್ಲಿ ನೀವು ಸಂಪಾದಕೀಯದಲ್ಲಿ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಯಶಸ್ಸು, ಪ್ರಗತಿ, ಜ್ಞಾನ, ಕುಟುಂಬ ಸಂಬಂಧಗಳ ಬಗ್ಗೆ, ಸಹಜ ಅರ್ಥಗಳನ್ನು ನಮ್ಮಿಂದ ಕಸಿದುಕೊಳ್ಳತೊಡಗಿರುವ ಸಂಗತಿಗಳ ಬಗ್ಗೆ, ತತ್ಕ್ಷಣದ ಆಸೆ ಮತ್ತು ದೌರ್ಬಲ್ಯಗಳನ್ನು ಮೀರಿದ ಆಳವಾದ ಆಲೋಚನೆ ಇಂದಿನ ಅಗತ್ಯವಾಗಿದೆ ಅಂತ. ಬಹುಶಃ ದೇಶಕಾಲವನ್ನ ಇದು ನಾನು ನಿಮ್ಗೆ ಆಗ ಅಂತ ಉದ್ದೇಶಗಳೆಲ್ಲ ಇಟ್ಟುಕೊಂಡು ನೀವು ದೇಶಕಾಲ ಆರಂಭ ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ಈ ನಿಮ್ಮ ಮೊದಲನೇ ಉತ್ತರದಲ್ಲಿ ನೀವು ಹೇಳಿದ ಹಾಗೆ ಮನಸ್ಸಿನ ಒಂದು ಸ್ಪೇಸ್ ಅನ್ನ ವಿಸ್ತರಿಸುವ ಬಗ್ಗೆ ನಿಮ್ಮ ಸತತವಾದ ಪರಿಶ್ರಮದಲ್ಲಿ ದೇಶಕಾಲ ಈವರೆಗೆ ಮಾಡಿರೋದ್ರ ಬಗ್ಗೆ ನಿಮ್ಗೆ ಸಮಾಧಾನ ಇದೆಯಾ, ಅಥವಾ ಅದಕ್ಕೆ ಒಳ್ಳೆಯ ಒಂದು ಪ್ರತಿಸ್ಪಂದನ ಜನರಿಂದ ಸಿಕ್ಕಿದೆ ಅಂತ ಅನಿಸುತ್ತಾ?
ಸಮಾಧಾನ ಇದೆ ನನಗೆ, ಆದ್ರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಯಾಕಂದ್ರೆ ಕೆಲವು ಸಂಗತಿಗಳನ್ನು ನಾವು, ಕೆಲವು ಲೇಖನಗಳನ್ನು ನಾವು ಪ್ರಕಟಿಸಿದ್ದೇವೆ, ಕೆಲವು ಕಥೆಗಳನ್ನ ಮಾಡಿದ್ದೇವೆ. ಅದು ಬೇರೆ ಎಲ್ಲೂ ಯಾವುದೇ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹದ್ದನ್ನ ಮಾಡುವುದು ಕೂಡ ನಮ್ಮದೊಂದು ಉದ್ದೇಶ ಇತ್ತು. ಅಂದ್ರೆ ಈಗ ಎಷ್ಟೋ ಕಡೆಗಳಲ್ಲಿ ದೀರ್ಘವಾದ ಲೇಖನಗಳನ್ನು ಹಾಕೋದಿಲ್ಲ, ದೀರ್ಘವಾದ ಕಥೆಗಳನ್ನು ನಿಮಗೆ ಓದ್ಲಿಕ್ಕೆ ಸಿಗೋದಿಲ್ಲ, ಪುಸ್ತಕಗಳಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಅದನ್ನ ಸಿಗೋದಿಲ್ಲ. ಆ ಥರದ ಕೆಲವು ಅವಕಾಶಗಳು ನಮ್ಮಲ್ಲಿದ್ದವು. ಆಮೇಲೆ ಯಾವಾಗಲೂ ಅದು ಹೊಸಬರು ಈ ಪತ್ರಿಕೆಗೆ ಸೇರಿಕೊಂಡಾಗ, ಹೊಸ ಬರಹಗಾರರು ಬರಲಿಕ್ಕೆ ಶುರು ಮಾಡಿದಾಗ, ಅವರಿಗಿದು ನಮ್ಮದು ಅಂತ ಅನಿಸಿದಾಗ, ಅವರಿಗಿದ್ರಲ್ಲಿ ಒಂದು ಜಾಗ ಇದೆ ಅಂದಾಗಲೇ ಅದಕ್ಕೊಂದು ಜೀವಕಳೆ ಇರುತ್ತೆ. ಯಾವಾಗಲೂ ಒಂದು ಪತ್ರಿಕೆ ಅದಕ್ಕೊಂದು ಲೈವ್ಲಿನೆಸ್ ಇರುತ್ತೆ. ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಅಂತ ಅನ್ನೋದು ನನ್ನ ಇಷ್ಟ. ಅದು ಆಗಿಲ್ಲ ಅಂತಲ್ಲ, ಆಗಿದೆ, ಆದರೆ ಇನ್ನೂ ಆಗಬೇಕು. ಆದರೆ ಹಾಗಂತ ಅದನ್ನು ಕೇವಲ ಒಂದು ಅವ್ರನ್ನ ಒಳಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಪ್ರಕಟ ಮಾಡೋದು ಅಂತಲ್ಲ. ಆದರೆ ಅವರು ಹೆಚ್ಚು ಹೆಚ್ಚು ಹೊಸಬರು ಬರೀಲಿಕ್ಕೆ ಶುರು ಮಾಡಿದಾಗ, ಹೆಚ್ಚೆಚ್ಚು ಹೊಸ ರೀತಿಯ ಬರಹಗಳು ಬಂದಾಗಲೇ ಇದಕ್ಕೊಂದು ಸಾರ್ಥಕತೆ ಇದೆ. ಇಲ್ದಿದ್ರೆ ಇದನ್ನ ಸುಮ್ಮನೆ ಒಂದು ಪತ್ರಿಕೆಯನ್ನು ನಡೆಸೋದ್ರಲ್ಲಿ ಯಾವ ಒಂದು ಹೊಸ ಅರ್ಥವೂ ಇರೋದಿಲ್ಲ. ಆಮೇಲೆ ಎಲ್ಲ ಪತ್ರಿಕೆಗೂ ನಾನು ಇದನ್ನು ಆರಂಭಿಸುವಾಗಲೇ ಹೇಳಿದೆ, ಎಲ್ಲ ಪತ್ರಿಕೆಗಳು ಒಂದು 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 ಅದಕ್ಕೂ ಒಂದು ಆಯುಷ್ಯ ಅಂತ ಒಂದಿರುತ್ತೆ. ನೀವು ಯಾವ ಸಾಹಿತ್ಯ ಪತ್ರಿಕೆಗಳನ್ನು ನೋಡಿದ್ರು, ಯಾಕಂದ್ರೆ ಅದನ್ನು ಒಂದು ಸಣ್ಣ ಗುಂಪು ನಡೆಸ್ತಾ ಇರುತ್ತೆ. ಆಮೇಲೆ ಅದಕ್ಕೊಂದು ಅದರ ಇಂಟೆನ್ಸಿಟಿ ಇದೆ, ಅದು ತುಂಬಾ ವರ್ಷಗಳ ಕಾಲ ಆ ಇಂಟೆನ್ಸಿಟಿಯನ್ನ ತಡ್ಕೊಂಡು ಇಂಟೆನ್ಸಿಟಿ ಕಾಯ್ದುಕೊಂಡು ಬರೋದು ಕಷ್ಟ. ಯಾಕೆ ಕಷ್ಟ ಅಂದ್ರೆ ಅದಕ್ಕೆ ತುಂಬಾ ಪರ್ಸನಲ್ ಆದ ಟೈಮ್ ಅನ್ನ ನಾವು ಇನ್ವೆಸ್ಟ್ ಮಾಡ್ತಿರ್ತೇವೆ. ಈಗ ನಾನು ಕೂಡ ಅಷ್ಟೇ, ನಾನು ಅಥವಾ ನಮ್ಮ ಪರ್ಸನಲ್ ಟೈಮ್ ಅನ್ನ ಅಂದ್ರೆ ನಾವು ಪರ್ಸನಲಿ ನಾವು ಬೇರೆ ಏನೋ ಮಾಡಬೇಕಾಗಿರೋ ಹೊತ್ತಲ್ಲಿ ನಾವು ಈ ಕೆಲಸ ಮಾಡ್ತಾ ಇರ್ತೇವೆ. ನಮ್ಮ ಕುಟುಂಬದ ಜೊತೆ ಕಳೆಯಬೇಕಾದ ಕಾಲದ ಹೊತ್ತಲ್ಲಿ ನಾವು ಈ ಕೆಲಸ ಮಾಡ್ತಾ ಇರ್ತೇವೆ. ಅಂದ್ರೆ ಅದಕ್ಕೆ ಏನೋ ನಮ್ಮ ಪರ್ಸನಲ್ ಆದ ಏನೋ ಒಂದನ್ನು ಕೊಡ್ತಾ ಇರ್ತೇವೆ. ಇದನ್ನು ದೀರ್ಘಕಾಲ ಮಾಡೋದು ಬಹಳ ಕಷ್ಟ. ಇದನ್ನ ಕೆಲವು ವರ್ಷಗಳವರೆಗೆ ಮಾಡಬಹುದು. ಇನ್ನೊಂದೇನಂದ್ರೆ ಈ ಹೊತ್ತಿಗೆ ಬರೀತಾ ಇದಾರಲ್ಲ ಇವರೆಲ್ಲ, ಇದರಲ್ಲಿ ಒಳಗೊಂಡಾಗ ಅವ್ರದ್ದು ಒಂದು ಇಂಟೆನ್ಸಿವ್ ಆದ ಒಂದು ಪೀರಿಯಡ್ ಇರುತ್ತೆ, ಒಂದು ಇಂಟೆನ್ಸ್ ಆದ ಒಂದು ಕಾಲ ಇರುತ್ತೆ. ಈಗಿನ ಲೇಖಕರಿಗೂ ಅವ್ರು ಬರೀಲಿಕ್ಕಿರಲಿ ಅಥವಾ ರೆಸ್ಪಾಂಡ್ ಮಾಡೋದಿರಲಿ ಅಥವಾ ಯಾವ ರೀತಿ ಇದೆಯಿರಲಿ, ಆ ಕಾಲಕ್ಕೂ ಇದಕ್ಕೂ ಒಂದು ರೀತಿಯ ಸಂಬಂಧ ಇದೆ. ಆದ್ರಿಂದ ನೀವು ಸಾಕ್ಷಿಯನ್ನು ನೋಡಿ ಅಥವಾ ರುಜುವಾತು ನೋಡಿ, ಹೀಗೆ ಅವು ಎಲ್ಲ ಒಂದು ಉಚ್ಛ್ರಾಯವನ್ನು ತಲುಪಿ ಅಂದ್ರೆ ಆ ಕಾಲಕ್ಕೆ ತುಂಬಾ ಯೂಸ್ಫುಲ್ ಆಗಿತ್ತು. ಎಲ್ರಿಗೂ ನಾವು ಇನ್ನೂ ಅದನ್ನ ನೆನೆಸ್ಕೋತೀವಿ. ಅದು ಎಷ್ಟು ಹೊತ್ತು ಹೊಸ ರೈಟರ್ಸ್ ಅನ್ನ ಬೆಳಕಿಗೆ ತಂದಿದೆ. ಲಂಕೇಶ್ ಪತ್ರಿಕೆ ಅದಕ್ಕೊಂದು ಒಂದು ಉಚ್ಚಾರ ಇತ್ತು. ಹಾಗೆ ಅದು ಹೊಸ ಹೊಸ ಈ ತರದ ಲಂಕೇಶ್ ಪತ್ರಿಕೆ ಸಾಹಿತ್ಯ ಪತ್ರಿಕೆ ಅಂತಲ್ಲ, ಬಟ್ ಈ ರೀತಿಯ ಒಂದು ಸಾಹಿತ್ಯದ ಪತ್ರಿಕೆಗೆ ಒಂದು ರೀತಿಯ ಒಂದು ಉಚ್ಚಾರ ಇರುತ್ತೆ, ಕೆಲವು ಕಾಲ ಇರುತ್ತೆ. ಅದನ್ನ ಅದರಿಂದ ಈ ಪತ್ರಿಕೆಗೂ ಆ ಥರದ ಒಂದು ಯಾವುದೋ ಒಂದು ಆಯುಷ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಇದೊಂದು ಎಟರ್ನಲ್ ಆದೊಂದು ಎಲ್ಲ ಕಾಲಕ್ಕೂ ಬರುತ್ತೆ ಆ ಥರದ ಯಾವ ಒಂದು ಕಲ್ಪನೆಗಳಾಗಲಿ ಅಥವಾ ಭ್ರಮೆಗಳಾಗಲಿ ನನಗಿಲ್ಲ.
ಧನ್ಯವಾದಗಳು ವಿವೇಕ್ ಅವರೇ, ಇಷ್ಟೊತ್ತು ನಿಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಸಂಪದ ಪರವಾಗಿ ಕೂಡ ತುಂಬಾ ಧನ್ಯವಾದಗಳು.
ಇಷ್ಟು ಹೊತ್ತು ಸಂಪದ ಪಾಡ್ಕಾಸ್ಟ್ನ 9ನೇ ಸಂಚಿಕೆಯನ್ನು ಕೇಳಿದಿರಿ. ಇದು ಮತ್ತು ಇನ್ನು ಹಲವು ಸಂದರ್ಶನಗಳು www.sampada.net/podcast ನಲ್ಲಿ ಲಭ್ಯ. ಎಂದಿನಂತೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಿ ಪ್ರೋತ್ಸಾಹ ನೀಡಿದ ನಿಮ್ಮೆಲ್ಲರಿಗೂ ವಂದನೆಗಳು. ಮುಂದಿನ ಸಂಚಿಕೆ ನಾಗೇಶ್ ಹೆಗಡೆಯವರೊಂದಿಗೆ, ಅಲ್ಲಿಯ ತನಕ ಸಂಪದ.net ಗೆ ಮರೆಯದೆ ಭೇಟಿ ನೀಡುತ್ತೇವೆ.